परमेश्वरस्य साक्षात् अधीश्वरमियां शरणं प्रवेश विशिष्टञ्च परं विष्णोः सर्वस्मात् शीलता शीलमित्यपि उचितं विष्णुशब्देन तस्माद् ऋक्संहितामनु वर्णद्वयसमायोगे विष्णुशब्दस्य अर्थमेव तु विष्णोः प्राणत्वमात्मत्वं बलञ्चैवात्र वेत्ति यः हीगे यावनो विष्णोः प्राणत्वम् आत्मत्वं बलञ्चैव अत्र वेत्ति यः ವಿಷ್ಣು ಪ್ರಾಣನಾಗಿದ್ದಾನೆ ಸ್ವಾಮಿಯಾಗಿದ್ದಾನೆ ಅತ್ಯಂತ ಬಲವಂತನಾಗಿದ್ದಾನೆ ಅಂತ ಯಾರು ತಿಳಿತಾರೆ ಸಯೇವ ವಿಷ್ಣುರ್ಬಲವಿತ್ ತಥಾ ಪ್ರಾಣತ್ವವಿದ್ ಭವೆ ಅವನು ವಿಷ್ಣುವಿನ ಬಲವನ್ನು ತಿಳಿದವನು ಅಂತ ಅವನಿಗೆ ಹೆಸರು ಪ್ರಾಣತ್ವವಿದ್ ಭವೆ ಪ್ರಾಣದೇವರ ಮಹಿಮೆ ತಿಳಿದವನು ಅಂತ ಅವನಿಗೆ ಹೆಸರಾಗುತ್ತೆ ಸಯೇವ ಮುಕ್ತ ಸಂಸಾರಾತ್ ನಿತ್ಯಾಯುಷ್ಮಾನ್ ಭವಿಷ್ಯತಿ ಅವನೇ ಸಂಸಾರದಿಂದ ಮುಕ್ತನಾಗಿಬಿಟ್ಟು ಏನಾಗ್ತಾನೆ ಮುಂದೆ ನಿತ್ಯ ಆಯುಷ್ಮಾನ್ ಭವಿಷ್ಯತಿ ನಿತ್ಯಾಯುಷ್ಮಾನ್ ಅಂದರು ಒಂದೇ ನಚ ಪುನರಾವರ್ತತೆ ಎಂದರು ಒಂದು ಸಂಹಿತಾ ಸಹಿತತ್ವೇನ ಯದೃಚೋ ಅಧೀಮಹೇ ವಯಂ ವೇದಾನನ್ಯಾನ್ ಪುರಾಣಂ ವಾ ತೇನ ವಿಷ್ಣು ಪದೋದಿತಃ ಅವಾಪ್ತೋ ಭಗವಾನ್ ಸ್ಯಾನ್ನ ಸ್ಯಾನ್ನಃ ತತ್ರ ತನ್ನಾಮಾರ್ಥಾಯತೋಖಿಲಾಃ ಇತ್ಯಾಹುಃ ಋಷಯಃ ಸರ್ವೇ ಕಿಮನ್ಯತ್ ಕಿಂ ಅನ್ಯಾಧ್ಯಯನಾದ್ ಭವೇತ್ ಯಜ್ಞೈಃ ವೇತ್ತಿ ಋಷಯಃ ಅಪಿ ಅನ್ಯೇ ಕಾವಶೇಯ ವದಂತಿ ಹಿ ಮೌನೇನ ವಿಷ್ಣು ಶಬ್ದಾರ್ಥಂ ಧ್ಯಾಯಂತೋ ವಾಚಮೇವ ವಾ ಜುಹುಮೋ ವಿಷ್ಣು ನಾಮಾಖ್ಯಾಂ ಜಪಂತೋ ಮಂತ್ರಮೇವ ವಾ ನ್ಯುಕ್ತಂ ಹಿ ಸಂಹಿತಾ ಸಹಿತತ್ವೇನ ಯದೃಚೋ ಅಧೀಮಹೇ ವಯಂ ನಾವೆಲ್ಲ ಕೂಡ ಸಂಹಿತಾ ಸಮೇತವಾಗಿ ಋಕ್ಕನ್ನು ಅಧ್ಯಯನ ಮಾಡ್ತೇವೆ ವೇದಾರ್ ಅನ್ಯಾನ್ ಅದೇ ರೀತಿ ಉಳಿದ ವೇದಗಳನ್ನು ಕೂಡ ಅಧ್ಯಯನ ಮಾಡ್ತೇವೆ ಪುರಾಣಂ ವಾ ಪುರಾಣಗಳನ್ನು ಅಧ್ಯಯನ ಮಾಡ್ತೇವೆ ತೇನ ವಿಷ್ಣು ಪದೋದಿತ ಅವಾಪ್ತೋ ಭಗವಾನ್ ಇದೆಲ್ಲವನ್ನು ಅಧ್ಯಯನ ಏನಂತ ಮಾಡ್ತೇವೆ ನಾವು ವಿಷ್ಣು ಶಬ್ದದ ಅರ್ಥ ಅಂತ ಮಾಡ್ತೇವೆ ವಿಷ್ಣು ಶಬ್ದದ ಅರ್ಥ ಅಂತ ಇಷ್ಟೆಲ್ಲ ಅನುಸಂಧಾನವನ್ನು ಮಾಡ್ತೇವೆ ಅದರಿಂದ ಅವಾಪ್ತೋ ಭಗವಾನ್ ಸ್ಯಾನ್ನಹ ತನ್ನಾಮಾರ್ಥ ಯಥೋಖಿಲಾಹ ಅದರಿಂದಾಗಿ ನಾವು ದೇವರನ್ನು ತಿಳಿದವರಂತೆ ಆಗ್ತೇವೆ ಆ ವಿಷ್ಣುನಾಮದ ಅರ್ಥವೇ ಯಥೋ ಅಖಿಲಾಹ ಎಲ್ಲ ಶಾಸ್ತ್ರಗಳು ಕೂಡ ವಿಷ್ಣುನಾಮದ ಅರ್ಥವಾಗಿರೋದ್ರಿಂದ ಅದನ್ನು ತಿಳಿದ್ರೆ ಎಲ್ಲ ಶಾಸ್ತ್ರ ತಿಳಿದಂತೆ ಲೆಕ್ಕ ಇತ್ಯಾಹು ಋಷಯ ಸರ್ವೇ ಕಿಮನ್ಯ ಕಿಂ ಅನ್ಯ ಅಧ್ಯಯನಾದ್ ಭವೇತ್ ಇತಿ ಆಹುಹು ಋಷಯ ಸರ್ವೇ ಋಷಿಗಳೆಲ್ಲ ಹೀಗೆ ಹೇಳ್ತಾ ಇದ್ದಾರೆ ಕಿಂ ಅನ್ಯ ಅಧ್ಯಯನಾದ್ ಭವೇತ್ ಇನ್ನು ಬಿಟ್ಟು ಬೇರೆ ಅಧ್ಯಯನ ಮಾಡಿ ಏನು ಪ್ರಯೋಜನ ಅಂತ ಹೇಳ್ತಾರೆ ವಿಷ್ಣುರಾಮಾರ್ಥಕವಾಗಿ ಪ್ರತಿಯೊಂದು ಕೂಡ ಇದೆ ಅಂತ ಯಾರು ತಿಳ್ಕೊಂಡಿಲ್ಲ ಅವರ ಅಧ್ಯಯನ ಮಾಡಿ ಏನು ಪ್ರಯೋಜನ ಅದಕ್ಕೆ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ವಿಷ್ಣು ಸರ್ವತ್ರ ಹಾಡಲ್ಪಡ್ತಾರೆ ಹೇಳಲ್ಪಡ್ತಾರೆ ಅಂತ ಹೇಳಿದರೆ ಇದೇ ಅರ್ಥ ಈ ಅನುಸಂಧಾನ ಇಲ್ಲದೆ ಎಷ್ಟೇ ಓದಿದ್ರೆ ಏನಂತ ಪ್ರಯೋಜನ ಅಂತ ಹೇಳಿದರು ಯಜ್ಞ ಇರುವ ಇತಿ ಋಷಯೋಪ್ಯನ್ನೇ ಅಧ್ಯಯನ ಮಾಡೋದು ವೇಷ್ಟು ವಿಷ್ಣು ನಾಮಾರ್ಥ ಅಂತ ತಿಳ್ಕೊಳ್ಳದೆ ಯಜ್ಞ ಮಾಡಿದರೂ ವೇಷ್ಟು ಅಥವಾ ಅಪಿ ಅನ್ನೇ ಇನ್ನೇನೇನು ಮಾಡಿದರೂ ವ್ಯರ್ಥನೆ ಸಕಲ ಶಾಸ್ತ್ರಗಳು ಕೂಡ ವಿಷ್ಣು ಪರ ವಿಷ್ಣು ನಾಮಾರ್ಥವಾಗಿವೆ ಅಂತ ತಿಳ್ಕೊಳ್ಳದೆ ಅಧ್ಯಯನ ಯಜ್ಞ ಏನು ಮಾಡಿದರೂ ಕೂಡ ವ್ಯರ್ಥ ಇದು ಅಂತ ಯಾರು ಹೇಳ್ತಾರೆ ಕಾವಶೇಯ ವದಂತಿ ಕಾವಶೇಯ ಋತು ಮುನಿಗಳು ಅವರು ಸ್ಪಷ್ಟ ಹೇಳ್ತಾ ಇದ್ದಾರೆ ಒಬ್ಬ ಮುನಿಗಳು ಹೇಳಿದ್ರೆ ಎಲ್ಲರೂ ಹೇಳಿದ ಒಬ್ಬ ಸೈಂಟಿಸ್ಟ್ ಒಬ್ಬ ಹೇಳಿದ ಅಂದ್ರೆ ಏನರ್ಥ ಅದಕ್ಕೆ ಅದು ಟೆಸ್ಟೆಡ್ ಆದ್ರಿಂದ ಉಳಿದವರು ಅದನ್ನು ಒಪ್ತಾರೆ ಅಂತ ಅರ್ಥ ಸರಿಯಾಗಿದ್ದಾಗ ಅದೇ ರೀತಿ ಋಷಿಗಳು ಒಬ್ಬ ಋಷಿ ಮಾತು ಹೇಳಿದ್ರು ಒಂದೇ ದತ್ತರಾಯರು ಹೇಳ್ತಾರೆ ಪ್ರಮಾಣನೆ ಟೀಕಾರ ಹೇಳ್ತಾರೆ ಪ್ರಮಾಣ ಯಾರೇ ಒಬ್ಬ ಜ್ಞಾನಿಗಳು ಹೇಳಿದ್ರೆ ಏನರ್ಥ ಅದಕ್ಕೆ ಅದು ಪ್ರಮಾಣ ಅದಕ್ಕೆ ಕಾವಶ್ಯ ಇರೋದು ಮುನಿಗಳಿಗೆ ಸ್ಪಷ್ಟ ಹೇಳ್ತಾ ಇದ್ದಾರೆ ಮೌನೇನ ವಿಷ್ಣು ಶಬ್ದಾರ್ಥಂ ಧ್ಯಾಯಂತೋ ವಾಚಮೇವ ವಾ ಆದ್ದರಿಂದ ಮೌನದಿಂದ ಮೌನ ಅಂದ್ರೆ ಮನನ ಮಾಡ್ತಾ ವಿಷ್ಣು ಶಬ್ದಾರ್ಥಂ ಧ್ಯಾಯಂತಹ ವಿಷ್ಣು ಶಬ್ದ ಅರ್ಥವನ್ನು ಧ್ಯಾನವನ್ನು ಮಾಡ್ತಾ ವಾಚಮೇವ ವಾ ಜುಹುಮಃ ಮಾತನ್ನು ಅರಿತೇನೆ ಆಡ್ತಾ ಜುಹುಮಃ ಹೋಮಾದಿಗಳನ್ನು ಮಾಡ್ತೇವೆ ಅಧ್ಯಯನವನ್ನು ಹಾಗೆ ಮಾಡ್ತೇವೆ ಹೋಮಾದಿಗಳನ್ನು ಹಾಗೆ ಮಾಡ್ತೇವೆ ವಿಷ್ಣುನಾಮಾಖ್ಯಾಂ ಜಪಂತೋ ಮಂತ್ರಮೇವ ವಾ ವಿಷ್ಣುನಾಮವನ್ನು ಹೇಳಿದರೂ ಆಯಿತು ಮಂತ್ರ ಜಪ ಮಾಡಿದರೂ ಆಯಿತು ಬಹಳ ಮುಖ್ಯ ಅದು ಕೃಷ್ಣ 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 ಅಂತ ಹೇಳೋದೇನದು ಕೃಷ್ಣನಾಮ ಕ್ಲೀಂ ಕೃಷ್ಣಾಯ ನಾಮ ಅಂಬೋದೇನೋ ಕೃಷ್ಣ ಮಂತ್ರ, ವಿಷ್ಣು ಮಂತ್ರ ಕೂಡ ಹಾಗೇನೆ. ವಿಷ್ಣು ವಿಷ್ಣು ಅಂದರೆ ವಿಷ್ಣು ನಾಮ, ವಿಷ್ಣುವೇ ನಮಃ ಅಂತ ಹೇಳಿದಾಗ ಏನದು ವಿಷ್ಣು ಮಂತ್ರ. ಅದಕ್ಕೆ ಮಂತ್ರ ಹೇಳಿದರೂ ಪರವಾಗಿಲ್ಲ, ನಾಮೋಚ್ಚಾರಣೆ ಮಾಡಿದ್ರೂ ಪರವಾಗಿಲ್ಲ, ಅತ್ಯಂತ ಸಾರ್ಥಕ ಇದೆ. ಅನುಸಂಧಾನ ಇಟ್ಟುಕೊಂಡು ನಾಮ ಮತ್ತು ಮಂತ್ರ ಅಂತ ಯಾತಕ್ಕೆ ಸಪರೇಟ್ ಮಾಡಿದರು ಅಂದರೆ ಮಂತ್ರಾಧಿಕಾರ ಎಲ್ರಿಗೂ ಇಲ್ಲ. ಮಂತ್ರಾಧಿಕಾರ ಇದ್ದವ್ರು ಏನು ಮಾಡಬೇಕು, ಮಂತ್ರ ಹೇಳಬೇಕು. ಉಳಿದವ್ರು ಏನು ಮಾಡಬೇಕು, ನಾಮೋಚ್ಚಾರಣೆ ಮಾಡಬೇಕು. ಕೃಷ್ಣ ಕೃಷ್ಣ ಅನ್ನಕ್ಕೆ ಎಲ್ಲರೂ ಎಲಿಜಿಬಲ್. ಆದರೆ ಕ್ಲೀಂ ಕೃಷ್ಣ ಅನ್ನೋ ಮಂತ್ರ ಹೇಳಬೇಕಾದ್ರೆ ಮಾತ್ರ ಏನಾಗಿರಬೇಕು, ಉಪೇಶವಂತಿ ಜಪ ಸಂಖ್ಯೆ ಅದು ಅಂಗನ್ಯಾಸ ಕರನ್ಯಾಸ ಅದಕ್ಕೆ ತರ್ಪಣ ಮುಂದೆ ಹೋಮ ಅನೇಕ ವಿಧಾನಗಳಿವೆ. ಈ ಮಂತ್ರಗಳಿಗಿರೋ ನಿರ್ಬಂಧ ಯಾವುದಕ್ಕಿಲ್ಲ, ನಾಮೋಚ್ಚಾರಣೆಗಿಲ್ಲ. ಯಾವುದೇ ಪುಸ್ತಕ ಅಂಗಡಿಯಲ್ಲಿ ಯಾರು ಬೇಕಾದ್ರೆ ಹೋಗೋದು, ಕೋರ್ಸ್ ಅಂತ ಓದ್ಬೇಕಾದ್ರೆ ಅಡ್ಮಿಷನ್ ಆಗಬೇಕು. ಒಂದು ಕೋರ್ಸ್ ಅಂತ ಓದೋದು ಬೇರೆ, ಅಂಗಡಿಯಲ್ಲಿ ಮೆಡಿಕಲ್ ಪುಸ್ತಕ ಓದೋದು ಏನೋ ತಪ್ಪಲ್ಲ ಅದರೊಳಗೆ. ಆದರೆ ಅದರಿಂದ ಏನಂತ ಕ್ಲೇಮ್ ಮಾಡೋಕ್ಕೆ ಬರೋದಿಲ್ಲ, ನಾನು ಡಾಕ್ಟರ್ ಅಂತ ಕ್ಲೇಮ್ ಮಾಡೋಕೆ ಬರೋದಿಲ್ಲ. ಆದರೆ ಜ್ಞಾನ ಬರಬಹುದು, ಜ್ಞಾನ ಒಪ್ಪ ಸರಿಯಾದ ಜ್ಞಾನ ಬಂದರೆ ತಪ್ಪಲ್ಲ. ಆದರೆ ಇದಕ್ಕೆ ಉಪಯೋಗಿಸ್ಬಾರ್ದು ಅದನ್ನು. ನಮಸ್ಕಾರ ಸಮಾಯುಕ್ತಂ ಜುಹು ಮಹಾ ಪ್ರಾಣಮತ್ರ ಹಿ ಮಂತ್ರ ಹೇಳ್ತೇವೆ ಅಷ್ಟೇ ಅಲ್ಲ, ನಮಸ್ಕಾರ ಸಮಾಯುಕ್ತ ವಿಷ್ಣುವೇ ನಮಃ ಅಂತ ನಮಸ್ಕಾರದಿಂದ ಕೂಡಿದಾಗ ಮಂತ್ರವನ್ನು ಮಾಡಿ ಜುಹುಮಃ ಪ್ರಾಣಮತ್ರ ಹಿ ಪ್ರಾಣದೇವರನ್ನು ಚಿಂತನೆ ಮಾಡ್ತಾ ನಾವು ಹೋಮಾದಿಗಳನ್ನು ಮಾಡ್ತೇವೆ ಅಂತ ಹೇಳಿ. ತಸ್ಯೈ ಏತಸ್ಯೈ ಸಂಹಿತಾಯೈ ಬಲಂ ನಕಾರಃ ಇತ್ಯಸ್ಯ ಅರ್ಥಃ ವಿಷ್ಣು ನಾಮ್ನಿ ಇತಿ. ತಸ್ಯೈ ಏತಸ್ಯೈ ಸಂಹಿತಾಯೈ ಬಲಂ ನಕಾರ, ಇದಿಷ್ಟಕ್ಕೂ ಕೂಡ ಈ ಭಾಷ್ಯಕ್ಕೆ ಟಿಪ್ಪಣಿ. ಕಥಂ ನಕಾರೋ ಬಲಂ ಇತಿ ಸಾಮಾನಾದಿ ಕರಣ್ಯಮಿತ್ಯತಃ ಣ ಇತಿ ಆಕ್ರಿಯಮಾಣತ್ವಾದಿತಿ ಅದನ್ನು ನೋದಿದೆ. ವಿಷ್ಣು ಎಣ್ಣ ಶಬ್ದಕ್ಕೆ ಏನಂತ ಅರ್ಥ ಇದೆ, ಬಲ ಅಂತ ಅರ್ಥ ಇದೆ ಅಂತ ಹೇಳಿದರು. ಪ್ರಾಣ ಷಕಾರ ಇತ್ಯಸ್ಯ ಅರ್ಥ ವಿಷ್ಣು ನಾಮ್ನಿ ಇತಿ. ಪ್ರಾಣಕ್ಕೆ ಷಕಾರ ಅಂದರೆ ಪ್ರಾಣ ಅಂತ ಅರ್ಥ. ಅದನ್ನೇ ವಿಷ್ಣು ನಾಮ್ನಿ ಷಕಾರೇಣ ರಮಾ ಬ್ರಹ್ಮೇಶ ಪೂರ್ವಿಣ ಪ್ರಣೇತೃತ ಅಖಿಲಸ್ಯೈವ ವಿಷ್ಣೋರುಕ್ತ ತಥಾತ್ಮತ. ಣ ಅಂತಕ್ಕಂಥದ್ದು ಆ ರೀತಿ ಅರ್ಥ ಹೇಳಿದರೆ ಷಕಾರದಿಂದ ಸರ್ವಪ್ರೇರಕತ್ವ ಹೇಳ್ತಾ ಇದ್ದಾರೆ. ರಮಾ ಬ್ರಹ್ಮಾದಿ ಸರ್ವಪ್ರೇರಕತ್ವ ವಿಷ್ಣುವಿಗಿದೆ ಅನ್ನೋದನ್ನು ಯಾವುದರಿಂದ ಹೇಳ್ತಾರೆ, ಶ ಅನ್ನೋದರಿಂದ ಹೇಳ್ತಾರೆ. ವಿಷ್ಣು ನಾಮ್ನೀತಿ ಆತ್ಮ ಷಕಾರ ಇತ್ಯಸ್ಯ ಅರ್ಥ ಆತ್ಮತೇತಿ. ಷಕಾರಕ್ಕೆ ಇನ್ನೊಂದು ಅರ್ಥ, ಆತ್ಮ ಶಬ್ದಕ್ಕೆ ಏನರ್ಥ ಅಂದರೆ ಆತ್ಮತಾಚ ಷಕಾರೇಣ ಮುಕ್ತ ಇತ್ಯನ್ವಯ. ಷಕಾರಕ್ಕೆ ಆತ್ಮ ಅಂತನೂ ಅರ್ಥ. ಷಕಾರ ಪ್ರಾಣ ಇತಿ ಸಾಮಾನಾಧಿಕರಣ್ಯಂ ಘಟ ಇತಿ ಶ ಇತಿ. ಷಕಾರಕ್ಕೆ ಪ್ರಾಣ ಅನ್ನೋದನ್ನು ಕೂಡಿಸ್ತಾರೆ. ಆತತತ್ವಮಿತಿ ಆತ್ಮ ಶಬ್ದಕ್ಕೆ ಏನರ್ಥ, ಆತತ ಸರ್ವೈ ಗುಣೈ ದೇಶತಃ ಕಾಲತಸ್ತಃ ಆಪ್ತಶಬ್ದೋದಿತಂ ತಚ್ಚ ಶಶಬ್ದೇನಾಭಿಧೀಯತೆ. ಶಶಬ್ದಕ್ಕೆ ಒಂದರ್ಥ ಏನಾಯಿತು, ಪ್ರೇರಣೆ ಮುಖ್ಯವಾಗಿ. ಇನ್ನೊಂದರ್ಥ ಏನು ಅಂತ ಹೇಳಿದರೆ ಆತತತ್ವ ಆತ್ಮ, ಆತ್ಮಶಬ್ದಕ್ಕೆ ಆತತತ್ವ, ಆತತತ್ವಕ್ಕೆ ವ್ಯಾಪ್ತತ್ವ. ವ್ಯಾಪ್ತತ್ವಕ್ಕೆ ಮೂರು, ದೇಶತಃ ಕಾಲತಃ ಗುಣತಃ. ಇಷ್ಟೆಲ್ಲ ಅರ್ಥ ಷಕಾರಕ್ಕೆ ಬರುತ್ತೆ. ಕ್ಷಣಯೋರೇವ ಪೂರ್ವೋತ್ತರ ವರ್ಣತ್ವೇನ ನಾಮತ್ವೇ ವಿಕಾರ ಉಕಾರಯೋ ನಾಮ ಬಹಿರ್ಭಾವ ಬಹಿರ್ಭಾವಮಾಶಂಕ್ಯ ಉಪಸರ್ಗ ಪ್ರತ್ಯಯ ಮಾತ್ರೇ ಇತಿ ನಾಮಾರ್ಥ ವಿಶೇಷಕತ್ವಾತ್ ತದಂತರ್ಭಾವೋ ಘಟತೆ ಇತ್ಯಾಹ ವೀತಿ. ಹೀಗೆ ಷಣ ಅದಕ್ಕಿಂತ ಮುಂಚೆ ವಿ ಇಟ್ಕೊಂಡು ಮುಂದೆ ಊ ಸೇರಿಸಿಕೊಂಡು ವಿಷ್ಣು ಅಂತ ಮಾಡಿದಾಗ ಅದು ಸರಿಯಾದ ಉಚ್ಚಾರಣೆ ಅಂತ ಹೇಳಿದರು. ವಿ ಉಕ್ತಸ್ಯ ಬಲಾದೇಹೆ ವೀತಿ ಅನೇನ ಅನ್ಯಗತ ಬಲಾದಿಭ್ಯೋ ವಿಶಿಷ್ಟತಾಭಿಧೀಯತೆ. ಬಲ ಬೇರೆ ಬೇರೆ ಸ್ವಲ್ಪ ಇದೆ, ಬಲ ಪ್ರೇರಕತ್ವ ಸ್ವಲ್ಪ ಇದೆ ಅಂತ ಕೇಳಿದರೆ ಸ್ವಲ್ಪ ಇದೆ. ಆದರೆ ದೇವರಲ್ಲಿ ವಿ ವಿಶಿಷ್ಟವಾಗಿದೆ. ಗೊತ್ತಾಯ್ತಾ, ವಿಶಿಷ್ಟ 35 ತೊಗೊಂಡೋನು ಪಾಸೆ ನೂರಕ್ಕೆ, 100 ತೊಗೊಂಡೋನು ಪಾಸೆ, ಎಷ್ಟು ವ್ಯತ್ಯಾಸ ಇದೆ ಇಬ್ಬರಿಗೂ ಕೂಡ. ಆ ರೀತಿ ವಿಷ್ಣುವಿಗೆ ವಿ ವಿಶಿಷ್ಟವಾಗಿರೋದ್ರಿಂದಾಗಿನೇ ಆತನ ಬಲ ಸ್ವತಂತ್ರವಾದದ್ದು ಮೊದಲನೇದು, ಪರಿಪೂರ್ಣವಾದದ್ದು ಎರಡನೇದು. ಉಳಿದವರಲ್ಲಿ ಏನಿಲ್ಲ, ಯಾವ ಗುಣವೂ ಏನಾಗಿಲ್ಲ ಬೇರೆಯವರಲ್ಲಿ, ಪರಿಪೂರ್ಣವಾಗಿಲ್ಲ. ಮತ್ತಿನ್ನೇನಾಗಿಲ್ಲ, ಸ್ವತಂತ್ರವಾಗಿಲ್ಲ. ಎಲ್ಲವೂ ಯಾರ ಅಧೀನವಾಗಿದೆ, ಭಗವದ್ ಅಧೀನವಾಗಿದೆ. ಆದ್ದರಿಂದ ವ್ಯತ್ಯಾಸ ಬಂದೋಯಿತು. ಅದನ್ನು ಹೇಳ್ತಾರೆ, ಮುಕ್ತಶ್ಚ ಸಬಲ ಬಲಾದೇಹೆ ವಿ ಇತ್ಯನೇನ ಅನ್ಯಗತ ಬಲಾದಿಭ್ಯೋ ವಿಶಿಷ್ಟತಾಭಿಧೀಯತೆ. ಅನ್ಯಗತ ಬಲಾದಿಭ್ಯ ಉಳಿದವರಲ್ಲಿರತಕ್ಕಂಥ ಬಲ ಮೊದಲಾದ ಎಲ್ಲ ಗುಣಗಳಿಗಿಂತ ವಿಶಿಷ್ಟತ ವಿಷ್ಣುವಿನ ವಿಶಿಷ್ಟವಾಗಿದೆ. ಇವು ಸಾಮಾನ್ಯವಾಗಿ ಒಬ್ಬರು ಪ್ಲೇಯರ್ಸ್ ಆಡಿದಾಗ ಉದ್ದೇಶ ಏನು ನಮಗಿರೋದಲ್ಲಿಗ, ಅದರಲ್ಲಿ ಯಾರು ಗೆದ್ದವ್ರು, ಗೆದ್ದವ್ರು ಏನಾಗಿರಬೇಕಾಗಿದ್ರೆ ಹೆಚ್ಚು ಪರಾದಿಗಳನ್ನು ಹೊಂದಿರಬೇಕು ಅಷ್ಟೇ. ಆ ಪರೀಕ್ಷೆಗೋಸ್ಕರನೇ ಪ್ರತಿಯೊಂದು ಸ್ಪರ್ಧೆಯ ಒಟ್ಟು ತಾತ್ಪರ್ಯ ಏನು, ವಿಶಿಷ್ಟತ ಅಂದರೆ ವೈಶಿಷ್ಟ್ಯ, ವೈಶಿಷ್ಟ್ಯ ಯಾರಲ್ಲಿ ಇದೆ ಅಂತ ಕಾಣೋದಷ್ಟೇ. ಅವ ಕೊನೆ ಚಾಂಪಿಯನ್ ಫೈನಲ್ನ ಗೆದ್ದುಬಿಟ್ಟು ಏನಾಗ್ತಾನೋ ಚಾಂಪಿಯನ್, ಅದು ಒಂದು ಸರ್ತ ನೆಕ್ಸ್ಟ್ ಟೈಮ್ ಹೋಗಿಬಿಡ್ಬೋದು, ಅದೇ ಪ್ರತಿಸರ್ತ ಆಗಬೇಕು ಅಂತಿಲ್ಲ. ದೇವರು ಮಾತ್ರ ಏನಾಗಿದ್ದಾನೆ, ಸರ್ವ ದೇಶೇಷು ಕಾಲೇಶು ಸಯೇಕಃ ಪರಮೇಶ್ವರ. ಯಾವ ಸ್ಥಳಕ್ಕೋದ್ರೂ ಅವನೇ, ಯಾವ ಕಾಲದಲ್ಲೋದ್ರೂ ಅವನೇನೆ. ಅದಕ್ಕೆ ನಾಸ್ತಿ ನಾರಾಯಣ ಸಮಂ ನಾ ಭೂತಂ ನಾ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯ. ಸತ್ಯವಾಕ್ಯವಾದ್ದರಿಂದ ಎಲ್ಲ ಪುರುಷಾರ್ಥನೂ ಸಾಧಿಸಬಹುದು. ಅದರಿಂದ ಅಂತ್ಯಸ್ಥಿತ ಉಕಾರೋ ಯದಿ ಉನೋರೂಪಂ ತದಾ ತಾಚ್ಛೀಲ್ಯಂ ವದೇತ್. ಪುನಃ ಅಂದರೆ ಉಕಾರ ಅಂತ ಅರ್ಥ. ಅದು ತಾಚ್ಛೀಲ್ಯ ಅಂದರೆ ಸ್ವಭಾವ, ಅದನ್ನು ಹೇಳ್ತಾ ಇದೆ. ಯದಿ ಸ್ವತಂತ್ರೋ ವರ್ಣ ತದ ಆದಿಪದೋಕ್ತಂ ಉಚ್ಚತ್ವಂ ವದೇದಿತ್ಯರ್ಥ. ಸ್ವತಂತ್ರವಾದ ವರ್ಣವಾಗಿ ಉಚ್ಚಾರಣೆ ಮಾಡಿದಾಗ ಅದು ಉಚ್ಚತ್ವವನ್ನು ಹೇಳುತ್ತೆ. ಹೂ ಅಂತ ಪ್ರತ್ಯೇಕ ಎಲ್ಲ ಹೇಳಿದರು, ಉಚ್ಚ ಅಂತ ಅರ್ಥ. ಇಲ್ಲಿ ಬಂದು ಆ ಊ ಮ ಅಲ್ಲಿ ಬಂದಿದೆ ಓಂಕಾರದಲ್ಲಿ. ಆ ಊ ಮ ಅಲ್ಲಿ ಹೂ ಅಂದರೆ ಏನರ್ಥ? ಉಚ್ಚ ಅಂತ ಅರ್ಥ. ಈ ರೀತಿ ಕೊನೆ ಪ್ರತ್ಯಯ ಬಂದಾಗ ಏನರ್ಥ? ಸ್ವಭಾವ ಅಂತ. ಒಂದೇ ಉಕಾರಕ್ಕೆ ಒಂದೇ ಉಕ ಸಪರೇಟಾಗಿ ಉಚ್ಚಾರಣೆ ಮಾಡ್ತಾರೆ ಅಂತ ತಿಳ್ಕೊಂಡು, ಅದಕ್ಕೆ ಏವ ಅಂತ ಅರ್ಥ, ನಿಶ್ಚಿತ ಅಂತ ಅರ್ಥ. ಇಲ್ಲಿ ಆ ಊ ಮಾದಲ್ಲಿ ಹೂ ಬಂತು, ಅದಕ್ಕೆ ಉಚ್ಚ ಅಧಿಕ ಉಚ್ಚ ಅಂತ ಹೇಳಿದ್ರಿಂದ ಆ ಊ ಮ ಅಲ್ಲಿ ಉಚ್ಚ ಅಂತ ಅರ್ಥ. ಇಲ್ಲೇನಂತ ಅರ್ಥ? ಸ್ವಭಾವ ಅಂತ ಅರ್ಥ. ಆ ರೀತಿ ಮೂರು ಅರ್ಥಗಳು ಕೊಡ್ತಾ ಇದೆ ಇಲ್ಲಿ. ಹೀಗೆ ಅರ್ಥ ಮಾಡಬೇಕು. ನಜ ವಿಶಬ್ದೇನ ಪೌನರುಕ್ತಮಿತಿ ವಾಚ್ಯಂ ಆ ಪ್ರಶ್ನೆ ಹಾಕ್ಕೊಂಡ್ರು. ವಿ ಷ ಣ ಉ ಇಷ್ಟಾಯ್ತು, ವಿಗ ವಿಶಿಷ್ಟ ಅಂತ ಹೇಳಿದ್ದೀರಿ, ಊಗ ಅದೇ ಅರ್ಥ ಬಂದಾಗ ಆಯ್ತಲ್ಲ, ಪುನರುಕ್ತಿ ಆಯ್ತಲ್ಲ ಅಂದರೆ ಪುನರುಕ್ತಿ ಅಲ್ಲ, ಅದು ವಿಶೇಷ ಅದು ಹೇಳ್ತಾ ಇದೆ. ಸ್ವಭಾವ ಇದು ಹೇಳ್ತಾ ಇದೆ. ಏನಾಯ್ತು ಇದರಲ್ಲಿ? ಪುನರುಕ್ತಿ ಇಲ್ಲ. ಎರಡನ್ನು ಬೇರೆ ಬೇರೆ ದೃಷ್ಟಿಯಲ್ಲಿ ಹೇಳಿದಾಗ ಏನಾಗಲಿಲ್ಲ, ಅದು ಪುನರುಕ್ತಿ ಆಗೋದಿಲ್ಲ. ಅದಕ್ಕೆ ಹೇಳ್ತಾ ನಚ ವಿಶ್ ಏನ ಸ್ವತಂತ್ರ ವರ್ಣ ಅಂದ್ರೆ ಏನು? ಪ್ರತ್ಯೇಕ ಉಚ್ಚಾರಣೆ ಮಾಡಿದ್ರೆ ಸ್ವತಂತ್ರ ವರ್ಣ. ವಿಷ್ಣು ಏನಾಗಿದೆ ಅದೀಗ? ವಿಷ್ಣು ಪದಗಳು ಸೇರ್ಕೊಂಡ್ಬಿಟ್ಟಿದೆ ಪ್ರತ್ಯೇಕ. ಸವು ಏವ ಅಂದ್ಬಿಟ್ಟು ಸಾವು ಏವ ಉ ಪ್ರತ್ಯೇಕ ಬಂದ್ಬಿಟ್ಟಿದೆ, ಅದು ಸ್ವತಂತ್ರ ವರ್ಣ. ಒಂದು ಪದದಲ್ಲಿ ಘಟಿತವಾಗಿ ಬಂದಾಗ ಅದೇನಾದ್ರು ಸ್ವತಂತ್ರ ವರ್ಣ ಅಲ್ಲ. ಡಿಫ್ರೆನ್ಸ್ ಗೊತ್ತಾಯ್ತಾ? ಅಪಾರ್ಟ್ಮೆಂಟ್ಗೂ ಇಂಡಿಪೆಂಡೆಂಟ್ ಹೌಸ್ ವ್ಯತ್ಯಾಸ ಇಲ್ಲ. ಈಗ ಇಂಡಿಪೆಂಡೆಂಟ್ ಹೌಸ್ ಏನಾಗಿದೆ? ಎಲ್ಲ ಬೇರೆ. ಅದಕ್ಕೆ ಹಾಗೆ ಕೆಲವೆಲ್ಲ ಕಾಮನ್ ಇದೆ, ಕೆಲವೆಲ್ಲ ಕಾಮನ್ ಪ್ಲಾಟ್ಫಾರ್ಮು, ಕಾಮನ್ ಲಿಫ್ಟು, ಎಲ್ಲ ಏನೇನೋ ಕಾಮನ್ ಇವೆ. ಇದರಲ್ಲಿ ಯಾವುದು ಎಲ್ಲ ಇವಂದೇ. ಅದು ಊ ಒಂಬುದು ಈ ರೀತಿ ಬಂದಾಗ ಅರ್ಥ ಬೇರೆ. ಈ ಘಟಿತವಾಗಿ ಬಂದಾಗ ಅದು ಉಪಸರ್ಗವಾಗಿ ಬರೋದು ಬೇರೆ, ಮಧ್ಯೆ ಬರೋದು ಬೇರೆ. ಮಧ್ಯೆ ಎಲ್ಲಿ ಬಂದಿದೆ ಹೇಳಿಲ್ಲ, ಅಧಿಕ ಉಚ್ಚ ಆ ಓಂ ಅಂತ ಹೇಳೋ ಮಧ್ಯೆ ಬಂದಿದೆ. ಇಲ್ಲಿ ವಿಷ್ಣು ಅಂತ ಹೇಳ್ಬೇಕಾದ್ರೆ ಎಲ್ಲಿ ಬಂದಿದೆ? ಕೊನೆಗೆ ಬಂದಿದೆ. ಕೊನೆಗೆ ಬಂದರೆ ಏನಂತ ಕರೀತಾರೆ? ಪ್ರತ್ಯಯ ಅಂತ ಕರೀತಾರೆ. ಮೊದಲಿಗೆ ಬಂದರೆ ಏನಂತ ಕರೀತಾರೆ? ಉಪಸರ್ಗ ಅಂತ. ಮೊದಲಿಗೆ ಬಂದರೆ ಉಪ ಬಿ ಎಂಬುದೇನೋ ಉಪಸರ್ಗ, ಊ ಎಂಬುದೇನೋ ಪ್ರತ್ಯಯ. ಗೊತ್ತಾಯ್ತಾ? ಅದು ಅಫಿಕ್ಸ್ ಪ್ರಿಫಿಕ್ಸ್ ಅಂತೀವಲ್ಲ, ಹಾಗೆ ಪ್ರಿಫಿಕ್ಸ್ ಅಂದರೆ ಎಲ್ಲಿರುತ್ತೆ? ಮೊದಲು ಮೊದಲಿಗೆ ಇರುತ್ತೆ. ಅಫಿಕ್ಸ್ ಎಂಬುದು ಎಲ್ಲಿರುತ್ತೆ? ಕೊನೆ ಪ್ರತ್ಯಯ. ಉಪಸರ್ಗ ಮಾತ್ರ ನೋಡಿ, ಉಪಸರ್ಗ ಮಾತ್ರ ವೀತ್ಯಾಹು ಕೇಚಿನ್ನ ಮಷ್ಣು ಮಾತ್ರಕಂ ಷಕಾರಂಚ ಣಕಾರಂಚ ವರ್ಣವು ಪೂರ್ವೋತ್ತರಾವಪಿ ಇತಿ ಪಕ್ಷೇ ಅಂತ್ಯಸ್ಥಿತ ಉಕಾರಸ್ಯ ಉಚ್ಚತ್ವಾರ್ಥಕತ್ವೇ ಪೌನರುಕ್ತೇಪಿ. ಕೊನೆಗೆ ನಾವು ಘಟಿತವಾದ ಹೂ ಅಂದ್ರೆ ಉಚ್ಚ ಅಂತ ಇಟ್ಕೊಂಡ್ರು ಕೂಡ ಅಲ್ಲಿ ಸ್ವಭಾವ ಎಂಬ ಅರ್ಥದಲ್ಲಿ ಒಂದೇ ಪದಕ್ಕೆ ಎರಡರ್ಥನೂ ಮಾಡಕ್ಕೆ ಬರುತ್ತೆ. ಆದ್ದರಿಂದ ಏನಲ್ಲ ಅದು? ಪುನರುಕ್ತಿ ಆಗಲಿಲ್ಲ. ಪೌರಕ್ತೇಪಿ ವರ್ಣದ್ವಯಂ ವಿಕಾರಂ ಕೇಚಿತ್ ಅಬ್ರು ಬನ್ನಿತ್ಯುಕ್ತೇ ವಿಕಾರ ಪೂರ್ವೋ ವರ್ಣ. ವಿಕಾರ ಅಂದರೆ ವಿಕಾರ ಅಲ್ಲ, ವಿಕಾರ. ವಿಕಾರ ಅಂದರೆ ವಿ ಅಕ್ಷರ ಅಂತ ಅರ್ಥ. ವಿಕಾರ ಅಂದರೆ ವಿಕಾರ ಆಗೋದು, ಆ ರೀತಿ ಅರ್ಥ ಅಲ್ಲ. ವಿಕಾರ ರಿಪಿಟೇಷನ್. ವಿಕಾರ ಪೂರ್ವೋ ವರ್ಣ ಶ್ನೂರಿತ್ಯುತ್ತರೋ ವರ್ಣ ಇತಿ ಪಕ್ಷೇ. ಇನ್ನೊಂದು ರೀತಿ ಪಕ್ಷ ಇದೆ. ಇದು ಎರಡು ಪಕ್ಷ, ಒಂದು ಪಕ್ಷ ವಿ ಷಾಣ ಉ, ಒಂದು ಪಕ್ಷ ವಿಷ್ಣು ಇಷ್ಟೇ. ವಿ ಒಂದು ಷ್ಣು ಒಂದು, ಇದು ಎರಡೇ ಅಕ್ಷರದ ಪಕ್ಷ ಇದೆ. ಈ ಪಕ್ಷದಲ್ಲೂ ಕೂಡ ವರ್ಣ ಇತಿ ಪಕ್ಷೇ ವಿಕಾರಸ್ಯ ಉಪಸರ್ಗ ಮಾತ್ರತ್ವ ಅಭಾವೇನ ಕ್ಷಣ ಕ್ಷಣ ಉಕ್ತಾರ್ಥ ವಿಶೇಷಕತ್ವ ಅಭಾವೇನ ವಿ ಗತಿ ವ್ಯಾಪ್ತಿ ಪ್ರಜನಕ ಅಂತ್ಯ ಅಂತ್ಯ ಆಮೇಲೆ ಸನ ಖಾದನ ಇಷ್ಟು ನೋಡಿ. ಸ್ವಾರಸ್ಯ ಏನಂದರೆ ವಿ ಅನ್ನೋದು ಈಗ ಪ್ರತ್ಯೇಕವಾದ ಉಪಸರ್ಗ ಅಲ್ಲ, ಈಗ ಅದೇನದು ಒಂದು ಪದನೇ. ಅದು ಅವಾಗ ಏನರ್ಥ ಆಗುತ್ತೆ ಅಂದರೆ ಗತಿ ವ್ಯಾಪ್ತಿ ಪ್ರಜನ ಕಾಂತಿ ಅಸನ ಖಾದನ ಇಷ್ಟರ್ಥ ಬರುತ್ತೆ. ಧಾತು ಅದು ಹೇಗೆ ನಮ್ಮ ಗಮ ಧಾತು ಅಂತ ಕರಿತೇವೆ. ವಿ ಅಂತ ಧಾತು, ವಿ ಅನ್ನೋದು ಉಪಸರ್ಗ ಬೇರೆ, ವಿ ಎಂಬುದು ಬರೀ ಅಕ್ಷರ ಬೇರೆ. ವಿ ಅನ್ನೋದು ಏನಿಲ್ಲೀಗ ಧಾತು ಅಂತ ಇಟ್ಕೊಂಡ್ರೆ ಇಷ್ಟು ಅರ್ಥ ಇದೆ. ಗತಿ ವ್ಯಾಪ್ತಿ ಪ್ರಜನ ಕಾಂತಿ ಅಸನ ಖಾದನೇಶು ಇತಿ ಧಾತು ನಿಷ್ಪನ್ನತ್ವೇನ, ಇಷ್ಟು ಅರ್ಥ ಇದೆ. ದೇವರು ಏನಾಗಿದ್ದಾನೆ? ಜ್ಞಾನಿಯಾಗಿದ್ದಾನೆ, ವ್ಯಾಪ್ತನಾಗಿದ್ದಾನೆ, ಸೃಷ್ಟಿಕರ್ತನಾಗಿದ್ದಾನೆ, ಕಾಂತಿ ಹೊಂದಿದ್ದಾನೆ, ಸರ್ವ ಅತ್ತರವಾಗಿದ್ದಾನೆ, ಇಷ್ಟರ್ಥ ಬರುತ್ತೆ. ವಿ ಎಂಬುದನ್ನು ಧಾತು ಅಂತ ಮಾಡ್ಕೊಂಡಾಗ ಅಂದರೆ ಒಂದನ್ನು ಅರ್ಥ ಮಾಡಿ ಎಷ್ಟು ವೆರೈಟಿ ಇದೆ ನೋಡ್ಬೇಕಲ್ಲ. ಧಾತು ನಿಷ್ಪನ್ನತ್ವೇನ पृथक् ज्ञानादि गुणवाचकत्वेन उपपत्तौ उकारस्य मान प्रविष्ट क्षरगति पात्र गुणोच्चपरत्वे पौनरुक्त्यभावात् ಆಗ ಪುನರುಕ್ತಿ ಆಗದೇನೆ ವಿಶೇಷವಾದ ಜ್ಞಾನಾದಿಗಳನ್ನು ಹೊಂದಿದ ಒಂದು ಅರ್ಥ ಕೊಡೋದ್ರಿಂದ ಆ ಕ್ರಮ ಬೇರೆ. ನಾಲ್ಕು ಅಕ್ಷರ ಸೇರಿ ವಿಷ್ಣು ಆಗಿದೆ ಎಂಬುದು ಒಂದು ಪಕ್ಷ, ವಿಷ್ಣು ಎರಡೇ ಸೇರಿ ಆಗಿದೆ ಒಂದು ಪಕ್ಷ, ಎರಡು ಪಕ್ಷದಲ್ಲೂ ಕೂಡ ಅದಕ್ಕೇನಿದೆ ಬೇರೆ ಬೇರೆ ಅರ್ಥಗಳಿದ್ದು ಒಟ್ಟು ತಾತ್ಪರ್ಯ ಅವನ ಉತ್ತಮತ್ವದಲ್ಲೇ ಹೊರತು ಬೇರೆ ಕಡೆ ಇಲ್ಲ. ಹೇಳಿಲ್ಲ, ಈಗ ಮೂರಾಗಬಹುದು, ಎರಡಾಗಬಹುದು, ನಾಲ್ಕಾಗಬಹುದು, ಹೇಗೆ ಬಿಡಿಸ್ತೇನೋ ಡಿಪೆಂಡ್ ಆಗುತ್ತೆ. ಹೇಗೆ ಬಿಡಿಸ್ತೀರಿ ವಿಷ್ಣು ಅನ್ನೋದನ್ನ ಹೇಳಿಲ್ಲ, ಈಗ ವಿ ಶಾಣವು ನಾಲ್ಕಾಯ್ತು, ವಿಷ್ಣು ಎರಡೇ ಆಯ್ತು, ಅದು ಮೂರು ಬೇಕಾದ್ರೆ ಆಗ್ಬೋದು. ವಿಷಾಣ ಅಷ್ಟೇ, ಹೂ ಒಂಬತ್ತದಕ್ಕೆ ಉಪಸ ಇದು ಮಾಡ ಪ್ರತ್ಯಯ ಅಷ್ಟೇ, ಆರ್ಥಲೆ ಮಾಡಕ್ಕೂ ಬರೋದು. ಜ್ಞಾನಾದಿ ಗುಣವಾಚಕತ್ವೇನ ಉಪವತ್ತ ಉಕಾರಸ್ಯ ಮಾನ ಪ್ರವಿಷ್ಟ, ಆಮೇಲೆ ಕ್ಷರ ಪ್ರತಿಭಾ ಅಕ್ಷರ ಇರಬೇಕು, ಅಕ್ಷರ ಪ್ರತಿಪಾದ್ಯ ಗುಣೋಚ್ಚಪರತ್ವೇ ಪೌನರುಕ್ತಿ ಅಭಾವಾತ್, ಪೌನರುಕ್ತಿ ಅಭಾವಾತ್ ಅದು ತಪ್ಪ, ಪೌನರುಕ್ತ್ಯಾಭಾವಾತ್ ಅಲ್ಲ, ಪೌನರುಕ್ತ್ಯಭಾವಾತ್ ಅಷ್ಟೇ. ಯದ್ವಾ ಅಥವಾ ಪೌನರುಕ್ತ್ಯ ಅಭಾವಾತ್ ಯದ್ವಾ ವಿಕಾರಸ್ಯ ಉಪಸರ್ಗತ್ವ ಪಕ್ಷತ್ವೇಪಿ ನ ಪೌನರುಕ್ತ್ಯಂ ಉಚ್ಚತ್ವಂ ಗುಣಾನಾಂ ಪ್ರತ್ಯೇಕಶು ನಿಸೀಮತ್ವಂ. ಇನ್ನು ವಿಕಾರವನ್ನು ಉಪಸರ್ಗ ಅಂತ ಇಟ್ಕೊಂಡು ಓದಿದರೂ ಕೂಡ ಪೌನರುಕ್ತಿ ಆಗೋದಿಲ್ಲ. ಯಾಕೆ? ಅವ ವಿಷ್ಣುವಿಗೆ ವಿಷ್ಣು ಶಬ್ದ ಗುಣಪೂರ್ಣ ಅಂತ ಅರ್ಥ. ವಿ ಅಂದ್ರೆ ಏನರ್ಥ? ಪ್ರತ್ಯೇಕಶು ನಿಸ್ಸೀಮತ್ವಂ, ಒಂದೊಂದು ಗುಣನೂ ಪೂರ್ಣ. ಅರ್ಥ ಆಯ್ತಾ? ಈಗ ಒಂದೊಂದು ಗುಣನೂ ಪೂರ್ಣವಾಗಿದೆ, ಒಂದರಲ್ಲಿ ನೂರು, ಉಳಿದರಲ್ಲಿ ಎಂಬತ್ತು, ಎಪ್ಪತ್ತು, ಆತ ಎಲ್ಲದರಲ್ಲೂ ನೂರು ಇಲ್ಲ. ದೇವರ ಪ್ರತಿಯೊಂದು ಗುಣನೂ ದೇವರಲ್ಲಿ ಏನಾಗಿದೆ? ಪ್ರತಿಯೊಂದು ಗುಣನೂ ನೂರಾಗಿದೆ. ಅದು ಇನ್ಫೈನೈಟ್ ಆಗಿರೋದ್ರಿಂದ ಅದನ್ನು ವಿ ಎಂಬ ಶಬ್ದ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಪ್ರತ್ಯೇಕಶೋ ಗುಣಾನಂತೋ ನಿಸ್ಸೀಮತ್ವ ಮುದೀರ್ಯತೆ ತದಾನಂತ್ಯಂ ಹಿ ಗುಣತಃ ತೇಜ ಅಸಂಖ್ಯಾ ಹಿ ಸಂಖ್ಯೆಯ. ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಕೋಟ್ ಮಾಡ್ತಾರೆ. ಏನರ್ಥ ಅಂದರೆ ವಿಷ್ಣು ಅನಂತ ಗುಣಪೂರ್ಣ ಅಷ್ಟೇ ಅಲ್ಲ, ಒಂದೊಂದು ಗುಣನೂ ಏನಾಗಿದೆ? ಅನಂತವಾಗಿದೆ. ಅದು ಪ್ರತ್ಯೇಕ ಶೋ ಗುಣಾನ ಅಂತೂ ನಿಸ್ಸೀಮತ್ವ ಮುದೀರ್ಯತೆ. ದೇವರನ್ನು ಅನಂತಾನಂತ ಗುಣಪೂರ್ಣ ಅಂತ ಕರೀತಾರೆ. ಅನಂತ ಗುಣಪೂರ್ಣ, ಅನಂತಾನಂತ ಗುಣಪೂರ್ಣ, ಎರಡು ಸರ್ತ ಅನಂತ ಯಾಕೆ ಹೇಳಬೇಕು? ಒಂದಕ್ಕೆ ಅನಂತ ಅಂದ್ರೆ ಏನರ್ಥ? ಕ್ವಾಂಟಿಟಿ, ಕ್ವಾಂಟಿಟಿ ಅದೇ ಅನಂತ. ಇನ್ನೊಂದಕ್ಕೆ ಅನಂತ ಅಂದ್ರೆ ಏನರ್ಥ? ಕ್ವಾಲಿಟಿ ಅನಂತ. ಕ್ವಾಂಟಿಟೇಟಿವ್ ಅನಂತ್ಯ ಒಂದು, ಕ್ವಾಲಿಟೇಟಿವ್ ಅನಂತ್ಯ ಒಂದು, ಎರಡು ಸೇರಿದಾಗ ಏನಾಯ್ತದೋ ಅನಂತಾನಂತ ಅಂತ ಆಯ್ತು. ಅದು ಅರ್ಥ ಮಾಡಿಕೊಂಡ ದೇವರ ಮಹಿಮೆಗೆ ಅನಂತಾನಂತ ಅಂತ ಯಾತಕ್ಕೆ ಹೇಳ್ತಾರೆ ಎಂಬುದಕ್ಕೂ ಅರ್ಥ. ಅದನ್ನು ಹೇಳೋದಕ್ಕೋಸ್ಕರ ವಿ ಅಂತ ಹೇಳಿರ್ತಾರೆ. ನಿಸ್ಸೀಮತ್ವ ಸ್ವಾತಂತ್ರ್ಯಂ ನಿರ್ದೋಷತ್ವಂಚ ಇತಿ ಅಂಗೀಕಾರಾತ್ ವಿಶಿಷ್ಟತ್ವಂತು ಅನ್ಯೇಭ್ಯೋ ಅಧಿಕತ್ವಮಿತಿ ಭಾವ. ವಿಶಿಷ್ಟತ್ವ ಅಂದರೆ ಅಧಿಕತ್ವ. ಆಮೇಲೆ ಇದೊಂದು ವಿಷ್ಣು ಅಂತ ಹೇಳಿದರೆ ಸ್ವಾತಂತ್ರ್ಯಾದಿಗಳು ಎರಡು ಸೇರಿದ್ರಿಂದ ಯಾವುದು ಪುನರುಕ್ತಿ ಆಗಲಿಲ್ಲ. ತಥಾಚ ಕೋ ಅರ್ಥೋ ವಿಷ್ಣು ಶಬ್ದಸ್ಯ ಸಂಪನ್ನ ಇತ್ಯತಃ ಏವಮಿತಿ. ಒಟ್ಟಾಗಿ ವಿಷ್ಣು ಶಬ್ದಕ್ಕೆ ಏನರ್ಥ ನಿಷ್ಪನ್ನವಾಯಿತು ಟೋಟಲಿ ಅಂದರೆ ಏವಮಿತಿ. ಅದಕ್ಕೆ ಏವಂ ಅನ್ನೋ ಅರ್ಥದಲ್ಲಿ ಏವಂ ವಿಶಿಷ್ಟ ಪ್ರಾಣತ್ವಂ ಆತತತ್ವಂಚ ಸರ್ವತಃ ವಿಶಿಷ್ಟಂಚ ಫಲಂ ವಿಷ್ಣೋ ಸರ್ವಸ್ಮಾತ್ ಶೀಲಮಿತ್ಯಪಿ ಇಷ್ಟರ್ಥ ಬಂತು ಅಂತ ಹೇಳಿದರು. ತಸ್ಮಾದಿತಿ ಏವ ಮುಕ್ತರೀತ್ಯ ಸಹ ಯೋ ಹೇತೌ ಷಕಾರ ನಕಾರೌ ಇತ್ತೇತದ್ವ್ಯಾಚಷ್ಟೇ. ಹೇತು ಅದನ್ನಾಗಿ ಷಕಾರಣಕಾರಗಳು ಈ ಕಾರಣದಿಂದಾಗಿ ಅಂತ ಹೇಳೋದಕ್ಕೆ ಹೇತು ಅಂತ ಹೆಸರು. ತಸ್ಮಾತ್ ಇತ್ಯಾದಿನ ಹೇತು ಶಬ್ದ ತಸ್ಮಾತ್ ಆದ್ದರಿಂದ, ತಸ್ಮಾತ್ ಆದ್ದರಿಂದ ವಿಷ್ಣು ಶಬ್ದಸ್ಯ ಏವಂ ಮಹಾರ್ಥತ್ವ. ವಿಷ್ಣು ಶಬ್ದ ಏನು ಹೇಳ್ತಾ ಇದೆ? ಭಾರಿ ದೊಡ್ಡ ಅರ್ಥ ಹೇಳ್ತಾ ಇದೆ. ವಿಷ್ಣು ಇವತ್ತು ಎಮ್ ಎ ಇದೆ, ಬಿ ಎ ಇದೆ. ಎಮ್ ಎ ಎಂಬ ಶಬ್ದ ಏನು ಹೇಳುತ್ತೆ? ಬಿ ಎಗಿಂತ ಬಹಳ ದೊಡ್ಡ ಅರ್ಥ ಹೇಳ್ತಾ ಇದೆ. ಹೌದಾನೆ? ಅದೇ ರೀತಿಯೇ ವಿಷ್ಣು ಎಂಬ ಪದ ಬೇರೆ ಎಲ್ಲ ಪದಗಳಿಗಿಂತ ವಿಶಿಷ್ಟವಾದ ಅರ್ಥವನ್ನು ಹೇಳೋದ್ರಿಂದ ಅದಕ್ಕೊಂದು ಮಹತ್ವ ಇದೆ. ವಿಶೇಷ, ಎಲ್ಲ ಶಬ್ದಗಳು ವಿಷ್ಣುವಾಚಕನೇ, ಆದರೆ ಏನು ವಿಶೇಷ ಅಂತಿದೆ. ವಿಶೇಷವಾಗಿ ಹೇಳ್ತಾ ಎಲ್ಲ ಶ್ಲೋಕಗಳು ಭಗವದ್ಗೀತೆಯಲ್ಲಿ ಗ್ರಾಹ್ಯ ಆದರೂ ಕೂಡ ಕರ್ಮಣ್ಯವಾಧಿಕಾರಸ್ಥ ಇತ್ಯಾದಿ ಶ್ಲೋಕಗಳು ಏನವು? ಭಾರಿ ವಿಶೇಷ. ಆ ರೀತಿಯಲ್ಲಿ ವಿಷ್ಣುನಾಮ ಇದೆ. ಸಯೇವ ಬಲ ಪ್ರಾಣವಿದೇವ ಸಂಸಾರಾನ್ ಮುಕ್ತ ಇತಿ ಉತ್ತರೇಣ ಅನ್ವಯ. ಆತನೇ ಹೀಗೆ ಬಲಪ್ರದ, ಪ್ರಾಣಪ್ರದ, ಬಲವಿತ್, ಪ್ರಾಣವಿತ್ ಹೀಗೆಲ್ಲ ಮಹಿಮೆಯನ್ನು ಹೊಂದಿದ್ದಾನೆ. ರುಚೋ ಅನುಸಂಹಿತಮಿತ್ಯಸ್ಯ ಅರ್ಥ ಋಕ್ಸಂಹಿತಾಮಿತಿ. ರುಚೋ ಅನುಸಂಹಿತಂ ಅಂತ ವೇದವಾಕ್ಯ ಇದೆ, ಅದಕ್ಕೆ ಅರ್ಥ ಹೇಳ್ತಾರೆ ಋಕ್ಸಂಹಿತಾಂ ಅಂತ. ಅದಕ್ಕೆ ಮುಂದಿನ ಅರ್ಥ ಇದೆ. ಅದಕ್ಕೇನರ್ಥ? ಋಗ್ರಹಣಂ ಉಪಲಕ್ಷಣಮಿತಿ ಭಾವೇನ ಉಕ್ತಂ ವರ್ಣದ್ವಯೇತಿ. ಋಕ್ ಶಬ್ದ ಅಷ್ಟೇ ಅಲ್ಲ, ಪ್ರತಿಯೊಂದು ವೇದಾಧ್ಯಯನ ಮಾಡಬೇಕಾದರೂ ಕೂಡ ಅದು ವಿಷ್ಣುನಾಮವಾಗಿದೆ ಅಂತ ಅನುಸಂಧಾನ ಮಾಡಿಕೊಂಡು ಹೇಳಬೇಕು. ಅತ್ರ ವಿಜ್ಞಾಸು ಮಧ್ಯೆ ಸ ಯೋ ಹೇತೌ ಷಕಾರ ನಕಾರೌ ಇತ್ಯತ್ರ ಯಹ ನಕಾರ ಷಕಾರೌ ಋಗಾದೀನಾಂ ಅನುಸಂಹಿತಂ ವೇದ. ಈಗ ಋಗುವೇದ ಮೊದಲಾದ ಎಲ್ಲ ವೇದಗಳಿಗೂ ಕೂಡ ನಕಾರ ಷಕಾರಗಳೇ ಮುಖ್ಯಾರ್ಥವನ್ನು ಹೊಂದಿದೆ ಅಂತ ಯಾರು ತಿಳಿತಾರೆ, ಸಬಲಾಂ ಪ್ರಪ್ರಾಣಾಂ ಸಂಹಿತಾಂ ವೇದ, ನಿಜವಾಗಲೇ ವೇದ ಓದಿದವನು ತತ್ವ ತಿಳಿದವನು ಅಂದ್ರೆ ಅವನೇ. ಈ ಅರ್ಥ ಜ್ಞಾನ ಇಲ್ಲದೇನೆ ಅದಕ್ಕೆ ಹೇಳ್ತಾರೆ, ಯಾರು ಅರ್ಥ ತಿಳಿದ ವೇದಾಧ್ಯಯನವನ್ನು ಮಾಡ್ತಾರೆ ಅವನೇನವರು ಬ್ರಾಹ್ಮಣ ಗಾರ್ಧವ ಅಂತ ಕರೀತಾರೆ. ರಾಮ ಕತ್ತೆ ಅದು ಕೂಡ ಅಷ್ಟು ಬೈದಿದೆ, ಮೆಷ್ಟು ಪ್ರಾಮಾಣ್ಯ ಕತ್ತೆ ಕತ್ತೆ ಅಂತ ಬೈಯೋದು ಪ್ರೈಮರಿ ಸ್ಕೂಲಲ್ಲಿ ಭಾರಿ ಜಾಸ್ತಿ, ಕತ್ತೆ ಕತ್ತೆ ಅಂತಾರೆ. ಆ ಮಾತಿನಿಂದ ಬಂದಿರೋದು, ಯಾಕೆ ಅರ್ಥ ಆಗದೆ ತಿಳ್ಕೊಂಡ ಕತ್ತೆ ಅಂತ ಹೇಳ್ತಾರೆ, ಅರ್ಥ ಇಲ್ಲದೆ ಮಾಡೋದು. ಅದನ್ನ ಹೇಳೋದಕ್ಕೋಸ್ಕರ ಅದು ದೃಷ್ಟಾಂತ ಏನು ಕೊಡ್ತಾರೆ ಅಂದರೆ, ಕತ್ತೆ ಬಟ್ಟೆನ ಹೊರುತ್ತೆ ಅಂತ ತಿಳ್ಕೊಂಬೋಣ, ಗಂಧದ ಕೊರಡಿಟ್ಟುಬಿಟ್ಟಿದ್ದಾರೆ, ಅದನ್ನ ಹೊತ್ತರೂ ಹಣೆ ಬಾರ ಅಷ್ಟೇ, ಅದಕ್ಕೆ ಬಟ್ಟೆ ಒತ್ತರು ಅಷ್ಟೇ, ಕೊಳೆ ಒಟ್ಟರು ಅಷ್ಟೇ, ಗಂಧದ ಏನೇನು ಸಾರಾಸಾರ ವಿವೇಕ ಜ್ಞಾನನೇ ಇಲ್ಲ. ಸೊ ವೇದದಂತಹ ಸರ್ವಶ್ರೇಷ್ಠವಾದ ಶಾಸ್ತ್ರ ತಿಳ್ಕೊಂಡು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಕತ್ತೆ ಅವನು, ಆ ಸುಮ್ಮನೆ ಹೇಳಿದ ಪದ ಅಲ್ಲ, ಅರ್ಥ ಇದೆ ಅವೆ, ಆ ಅರ್ಥದಲ್ಲಿ ವೇಸ್ಟ್ ಆಗುತ್ತೆ, ತಿಳ್ಕೊಂಡ್ರೆ ಮಾತ್ರ ಸಾರ್ಥಕ ಆಗುತ್ತೆ. ಇದನ್ನ ಅದಕ್ಕೆ ಅದಕ್ಕೆ ಕತ್ತೆ ಏನಾರ್ದಿಂದ ಆಗುತ್ತೆ, ಪೇಪರ್ ತಿನ್ನುತ್ತೆ. ಸಯೇವ ಮುಕ್ತ ಇದೆ, ಅಥ ಯತ್ ವಯಂ ಇತ್ಯಾದಿ ವಾಕ್ಯದ್ವಯಂ ವ್ಯಾಚಷ್ಟೇ ಸಂಹಿತಾ ಸಹಿತತ್ವೇನ ಇತ್ಯಾದಿನಾ ಕೊನೆಯ ದ್ವಯಂ, ನಾವೆಲ್ಲ ಓದ್ತೇವೆ ಅಂತ ಮಾತಿದೆಯಲ್ಲ ಅದಕ್ಕೆ ಅರ್ಥ ಹೇಳಿದರು. ಅಧ್ಯಯನ ಮಾಡೋರೆಲ್ಲ ಆ ರೀತಿ ಅಧ್ಯಯನ ಮಾಡ್ತಾರೆ, ವಿಷ್ಣುನಾಮಾರ್ಥವನ್ನಾಗಿ ಸಕಲ ಋಗ್ವೇದಾದಿಗಳನ್ನು ಪುರಾಣಾದಿಗಳನ್ನು ಅಧ್ಯಯನ ಮಾಡ್ತಾರೆ, ಸೋಮ ಮಾಡ್ತಾರೆ, ಎಲ್ಲದನ್ನು ಅನುಸಂಧಾನ ಇಟ್ಟುಕೊಂಡೇ ಮಾಡ್ತಾರೆ. ಅದಕ್ಕೆ ನಮ್ಮ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ ಪದ ಬಂದಿದೆ. ಹರಿಪ್ರೇರಣೆ ಹರಿಪ್ರೀತ್ಯರ್ಥ ಮಾ ಹೇಳೋದಿಲ್ಲ, ಕೆಲವು ಕಡೆಗೆ ಹರಿ ಅಂತಲೇ ಹೇಳಬೇಕು, ಕೆಲವೇ ವಿಷ್ಣು ಅಂತಲೇ ಹೇಳಬೇಕು, ಕೆಲವೇ ನಾರಾಯಣ ಅಂತಲೇ ಹೇಳಬೇಕು, ಕೆಲವು ಕೆಲವು ವಿಶೇಷ, ಇದಕ್ಕೆ ಪುರುಷ ಅಂತಲೇ ಪುರುಷೋಕ್ತ ಹೇಳಬೇಕು. ಆಯಾ ವಿಶೇಷವನ್ನು ಅರ್ಥ ಮಾಡಿಕೊಂಡ್ರೆ ಆದಾಗ ಇದಕ್ಕೆ ವಿಷ್ಣು ಶಬ್ದಕ್ಕೆ ಏನು ಮಹತ್ವ ಇದೆ ಅಂತ ಗೊತ್ತಾಗುತ್ತೆ. ಕೃಷ್ಣಾರ್ಪಣೆನೇ ಅನ್ನಬೇಕು, ಹೌದು ಕೃಷ್ಣಾರ್ಪಣೆನೇ ಅನ್ನಬೇಕು, ಕೆಲವು ಅನುಸಂಧಾನದ ಕ್ರಮ. ಸ ಏವ ಮುಕ್ತ ಇತಿ ಅಥ ಯದ್ವಯಂ ಇತ್ಯಾದಿ ವಾಕ್ಯದ್ವಯಂ ವ್ಯಾಚಷ್ಟೇ ಸಂಹಿತ ಸಹಿತತ್ವೇನ ಇತಿ ಇತ್ಯಾದಿನ ಅನುಸಂಹಿತಂ ಸಂಹಿತಾಮನು ಸಂಹಿತಾನಾಮಕ ಭಗವನ್ ಭಗವಂತಂ ಅನು ಇತ್ಯಸ್ಯ ಅರ್ಥ. ಸಂಹಿತ ಅಂದರೆ ಪರಮಾತ್ಮ, ಆ ಪರಮಾತ್ಮನ ತಿಳ್ಕೊಂಡು ಹೇಳಿದಾಗಲೇ ಅದು ಸಂಹಿತೆ ಅಂತಾಗೋದು. ಸಂಹಿತ ಸಹಿತತ್ವೇನ ಇತಿ ಸಾಹಿತ್ಯಂಚ ತತ್ ಪ್ರತಿಪಾದಕತ್ವಂ ಸಹಿತ, ಸಹಿತವಾಗಿ ಓದಬೇಕು ಅಂದರೆ ಪ್ರತಿಪಾದಕವಾದದ್ದು ಶಾಸ್ತ್ರ, ಪ್ರತಿಪಾದ್ಯನಾದವನು ಪರಮಾತ್ಮ, ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ ಇಟ್ಕೊಂಡು ಓದಬೇಕು, ಅವಾಗ ಒಳ್ಳೆ ಜ್ಞಾನ ಬರುತ್ತೆ. ಬಸ್ಸಲ್ಲಿ ಕೂತು ಎಲ್ಲಿಗೆ ಹೋಗುತ್ತೆ ಅವ್ರಿಗೆ ಗೊತ್ತಿಲ್ಲ, ಅವರಿಗೆ ಏನಂತಾರ ಅವನ್ನ ದಡ್ಡ ಅಂತ ಕರೀತಾರೆ. ಬಸ್ಸಲ್ಲಿ ಕೂಡೋಕ್ಕಿಂತ ಮುಂಚೆ ಏನು ತೀರ್ಮಾನ ಮಾಡಿರ್ತಾನ ಅವನು, ಇದು ಎಲ್ಲಿಗೆ ಹೋಗುತ್ತೆ ತಾನು ಎಲ್ಲಿಗೆ ಹೋಗಬೇಕು ತಿಳ್ಕೊಂಡು ಹೇಗೆ ಬಸ್ ಹತ್ತಾನೋ ಹಾಗೆ ಪ್ರತಿಯೊಂದು ವಾಕ್ಯ ಓದಬೇಕಾದ್ರೂ ಕೂಡ ಏನು ತಿಳ್ಕೊಂಡಿರ್ಬೇಕು, ಇದೇನು ಹೇಳುತ್ತೆ ಅಂತ ಜ್ಞಾನ ಇರಬೇಕು. ಆ ಜ್ಞಾನ ಇಲ್ಲದೆ ಹೋಗಿಬಿಟ್ರೆ ಇವ್ ಕೆಲವರು ಇರ್ತಾರೆ ಅಂಗಡಿಯಲ್ಲಿ ಯಾವುದೋ ಪುಸ್ತಕ ಸಿಗುತ್ತೆ, ಫಸ್ಟ್ ಪೇಜ್ ಇಲ್ಲ ಲಾಸ್ಟ್ ಪೇಜ್ ಇಲ್ಲ ಯಾವುದೂ ಇಲ್ಲ, ಏನು ಮಾಡ್ತಾನೆ ಆಗ ಬಿಟ್ಕೊಂಡ್ಬಿಡ್ತಾನೆ, ಇದು ತೊಗೊಳಕ್ಕಾಗಲ್ಲ ಯಾಕಂದ್ರೆ ಏನಂತ ಗೊತ್ತಾಗ್ತಾನೆ ಇಲ್ಲ, ಎಲ್ಲರೂ ಕಡೆ ಇರಬೇಕಲ್ಲ. ಅದು ಆ ರೀತಿ ತಿಳ್ಕೊಂಡಾಗ ಅದು ತೊಗೊಳ್ಬೇಕು ಉಪಾಧೇಯ ಅಂತ ಆಗಬೇಕಾದ್ರೆ ಅದೇನಂತ ಅರ್ಥ ಆಗಬೇಕು ನಮಗೆ, ಸುಮ್ಮನೆ ತರಲಿಕ್ಕಾಗೋದಿಲ್ಲ. ಕೆಲವು ಪೇಸ್ ಆಫ್ ಪೇಪರ್ ಸಿಕ್ಕಾಬಟ್ಟೆ ವ್ಯಾಲ್ಯೂ ಇರುತ್ತೆ, ದೊಡ್ಡ ಪುಸ್ತಕ ವ್ಯಾಲ್ಯೂನೇ ಇರೋದಿಲ್ಲ. ಆ ವಿವೇಕ ಇದ್ದವನು ಮಾತ್ರ ಅವನು ತೊಗೊಳಕ್ಕೆ ಹೇಗೆ ಸಾಧ್ಯನೋ, ಶಾಸ್ತ್ರಾಧ್ಯಯನ ಮಾಡಬೇಕಾದ್ರೆ ಇದೆಲ್ಲ ಯಾರನ್ನು ಹೇಳುತ್ತೆ ಅಂತ ಅನುಸಂಧಾನ ಇರಬೇಕು, ವಿಷ್ಣು ಪ್ರತಿಪಾದಕ ಅಂತ ಗಟ್ಟಿ ಭಾವನೆ ಇಟ್ಕೊಂಡು ಓದಬೇಕು. ರುಚಾಹ ಇತ್ಯುಪಲಕ್ಷಣವಿತ್ತು ಇತಿ 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 ಉಪೇತ್ಯ ಉಕ್ತಂ ವೇದಾಂತಿ. ಋಗ್ವೇದ ಹೀಗೆ ಓದಬೇಕು ಅಂತ ಅಷ್ಟೇ ಅರ್ಥ ಅಲ್ಲ, ಎಲ್ಲ ಶಾಸ್ತ್ರನೂ ಹಾಗೆ ಓದಬೇಕು. ತೇನ ನಹ ನಕಾರ ಷಕಾರವು ಉಪಾತ್ತವ್ಯತೆ ತದ್ವ್ಯಾಚಷ್ಟೇ ಎಂದು ಹೇಳೋದಕ್ಕೆ ನಕಾರ ಷಕಾರಗಳನ್ನು ಒತ್ತಿ ಹೇಳಿದ್ದಾರೆ ಅಂತ ಹೇಳೋದಕ್ಕೆ ತೇನೆ ಇದೆ. ಸರ್ವೇ ಋಷಯ ಇತಿ ಉಕ್ತ್ಯಾ ಮಾಂಡೂಕೇಯ ಶಾಕಲ್ಯ ಗ್ರಹಣಂ ತದ್ಗಣ ಉಪಲಕ್ಷಣಮಿತ್ಯುಕ್ತಂ ಭವತಿ. ಎಲ್ಲ ಋಷಿಗಳು ಹೇಳ್ತಾರಾದ್ರಿಂದ ಒಬ್ರು ಹೇಳಿದರೆ ಎರಡು ಹೇಳಿದಾಗ ಲೆಕ್ಕ, ಒಂದಿಬ್ಬರು ಜನ ಡಾಕ್ಟ್ರಿಗೆ ಕೇಳಿದ ಇದು ಏನೋ ಹೇಳಿಬಿಟ್ರು ಅದು ಅವರ ಮೊಮ್ಮತ ಬಂತು ಅಂದರೆ ಹುಡುಗರು ಯಾರು ಕೇಳಿದ್ರು ಹಾಗೆ ಹೇಳ್ತಾರೆ ಅಂತ. ಅದಕ್ಕೆ ಶಾಕಲ್ಯ ಬಂತೆ ಹಸ್ವ ಮಾಂಡೋಕ್ಯರು ಅಂತ ಹೇಳಿದರು, ಶಾಕಲ್ಯರು ಹೇಳಿದರು, ಇಲ್ಲಿ ಕಾವಶಯ್ಯರು ಅಂತ ಹೇಳಿದರು. ಯಾವ ಮನೆ ಒಬ್ಬರು ಹೆಸರು ಹೇಳಿದರು ಕೂಡ ವಿಜಯದಾಸ ಹೇಳ್ತಾರೆ ಅಂದರೆ ಮುಂದೋಯ್ತು, ಎಲ್ಲ ದಾಸ ಹೇಳ್ತಾರೆ ಅಂತ ಕೇಳಬಾರ್ದು, ಗೋಪಾಲದಾಸ ಹೇಳ್ತಾರೆ ಆಗಿ ಹೋಯ್ತು. ಯಾಕೆ ಅವರೆಲ್ಲ ಏನವರು ಒಬ್ರು ಹೇಳಿದರೂ ಕೂಡ ಎಲ್ಲರೂ ಹೇಳಿದಷ್ಟು ಮಹತ್ವ ಇದೆ, ಅವರ ಭಿನ್ನಾಭಿಪ್ರಾಯ ಇರೋದಿಲ್ಲ. ಆ ರೀತಿ ಋಷಿ ಮಾಡೋ ಮಾತನ್ನು ಆ ರೀತಿ ಕೋಟ್ ಮಾಡಿದರೆ ಸಾಕು ನಮಗೆ. ಭವತಿ ಉಪನಿಷತ್ ಆ ಘಟ್ಟ ಮುಗಿತು. ನೆಕ್ಸ್ಟ್ ಏತದ್ಧಸ್ಮ ವೈ ತದ್ವಿದ್ವಾಂಸ ಆಹುಹು ಋಷಯ ಕಾವಶೇಯಾ ಕಿಮರ್ಥ ವಯಂ ಅಧ್ಯೇಯ ಅಧ್ಯೇಷ್ಯಾಮಹೇ ಕಿಮರ್ಥ ವಯಂ ಯಕ್ಷಾಮಹೇ ಕಿಮರ್ಥ ವಯಂ ಯಕ್ಷಾಮಹೇ ವಾಚಿ ಹಿ ಪ್ರಾಣಂ ಜುಹುಮಃ ಪ್ರಾಣೇ ವಾಚಂ ಯೋ ಹಿ ಏವ ಪ್ರಭವ ಸಯೇವ ಅಪ್ಯಯ. ಮುಂದಿನ ಮಾತು ಏತದ್ಧ ಸ್ವ ವೈ ಸ್ಮ ವೈ ಬಿಡಿಸ್ಕೋಬೇಕಾದ್ರೆ ಸ್ಮ ವೈ ಒಟ್ಟಿಗೆ ಹಾಕಿಬಿಟ್ಟಿದ್ದಾರೆ. ಏತದ್ಧ ಸ್ಮ ವೈ ತದ್ವಿದ್ವಾಂಸ ಆಹು ಇದನ್ನು ವಿದ್ವಾಂಸರೆಲ್ಲ ಹೇಳ್ತಾರೆ. ಯಾರು ವಿದ್ವಾಂಸರು? ಋಷಯ, ಋಷಿಗಳಾದ ವಿದ್ವಾಂಸರು ಹೇಳ್ತಾರೆ, ವಿದ್ವಾಂಸರಾದ ಋಷಿಗಳು ಹೇಳ್ತಾರೆ. ಅವರು ಮುಖ್ಯವಾಗಿ ಕಾವಶೇಯರು, ಆ ಗುಂಪದು. ಕಾವಶೇಯರು ಅಂದ್ರೆ ಏನರ್ಥ? ಆ ಗುಂಪಿನವರು. ಇಂಡಿಯನ್ಸ್ ಅಂತ ಹೇಳಿದರೆ ಇಂಡಿಯಾದಲ್ಲೆಲ್ಲ ಅಕೌಂಟ್ ಆಗ್ತಾರೋ, ಕಾವಶೇಯ ಗಣ ಅಂತ ಹೇಳಿದ್ರೆ ಕಾವಶೇಯ ಗುಂಪಿನ ಮಿಣಿಗಳೆಲ್ಲ ಹೇಳ್ತಾರೆ. ಬಹುವಚನ ಅದು. ಕಾವಶೇಯರು ಹೇಳ್ತಾರೆ ಅಂದರೆ ಒಬ್ಬರು, ಕಾವಶೇಯ ಅಂಬೋದು ಏನದು? ಬಹುವಚನ. ಆದ್ದರಿಂದ ಆ ಗುಂಪಿನವರೆಲ್ಲ ಹೇಳ್ತಾರೆ. ಕಿಮರ್ಥ ವಯಂ ಮಧ್ಯೇಶ್ಯಾಮಹೇ, ಕಿಮರ್ಥ ವಯಂ ಯಕ್ಷಾಮಹೇ. ನಾವು ಓದೋದು ಏನು ಅರ್ಥ ಮಾಡಿಕೊಂಡು, ಅದು ಯಜ್ಞ ಮಾಡೋದು ಯಾತಕ್ಕೋಸ್ಕರ? ಕಿಮರ್ಥ ವಯಂ ಯಕ್ಷಾಮಹೇ, ನಾವು ಮಾಡೋದಕ್ಕೆಲ್ಲ ಒಂದು ಗುರಿ ಇದೆ ಅಂತ ಹೇಳಿದರು. ವಾಚಿ ಹಿ ಪ್ರಾಣಂ ಜುಹುಮಃ, ಪ್ರಾಣೇ ವಾಚಂ ಯೋ ಹೇವ ಪ್ರಭವ ಸಯೇವ ಅಪ್ಯಯ. ಅನುಸಂಧಾನ ಇಟ್ಟುಕೊಂಡೇ ಓದ್ತಿದ್ದಾರೆ. ಅದಕ್ಕೆ ಭಾಷ್ಯ, ಕಿಮನ್ಯೈ ಬಹುಭೀ ಕಾರ್ಯೈ ತಸ್ಯೈವ ಅಧಿಕತ್ವತಃ ಏತದರ್ಥಾನುಸಂಧಾನ ಪೂರ್ವಂ ವೇದಾನಥಾಪಿ ವಾ ಅಧೀಮಹೇ ಯಜಾಮೋ ವಾ ನಾನ್ಯಥಾ ತು ಕಥಂಚನ. ಕಿಂ ಕಿಂ ಅಂತಿದೆ ನೋಡಿ. ಕಿಮರ್ಥ ವಯಂ, ಕಿಮನ್ಯೈ ಬಹುಭೀ ಕಾರ್ಯೈ ಏತಸ್ಯೈವ ಅಧಿಕತ್ವತಃ. ಉಳಿದು ಯಾವ ಕಾರ್ಯ ಮಾಡಿದರೂ ಕೂಡ ಇದ್ರ ಮುಂದೆ ಅಲ್ಲ. ಅದು ಈ ಅನುಸಂಧಾನ ಇಟ್ಕೊಂಡು ಅಧ್ಯಯನ ಮಾಡ್ತಾರಲ್ಲ, ಅಧ್ಯಯನ ಕಾರ್ಯದ ಮುಂದೆ ಎಲ್ಲ ಸಾಧನೆಗಳು ಸೆಕೆಂಡರಿನೇ. ಎಷ್ಟು ತೀರ್ಥಯಾತ್ರೆ, ಏನೇನು ಎಂಥ ವ್ರತ ಉಪವಾಸ ಏನಾದರೂ ಮಾಡಲಿ, ಜ್ಞಾನ ಕಾರ್ಯದ ಮುಂದೆ ಅವೆಲ್ಲ ಅಲ್ಲ. ತುಂಬ ಜನ ಏನು ಮಾಡ್ತಾರೆ, ವಿಷ್ಣು ಪಂಚಕ ಪಾಠ ಕ್ಯಾನ್ಸಲ್, ಉಪನ್ಯಾಸಕ್ಕೆ ಅದು ತಪ್ಪದು ಹೋಯ್ತಲ್ಲಿ ಏನಾಯ್ತು ಅವ್ನಿಗೆ, ಜ್ಞಾನನೇ ಮಿಸ್ ಆಯ್ತು. ಭಾಳ ಸೀರಿಯಸ್ ಆಗಿ ಓದ್ತೀರಿ, ಪರೀಕ್ಷೆಗೆ ಹೋಗೋದಿಲ್ಲ ಅಂದ್ರೆ ಆಗೋ ಹಾಗೆ. ಭಾಳ ನಮ್ಮಡಿ ಎಷ್ಟು ಚೆನ್ನಾಗಿ ಓದ್ತಾರೆ, ಪರೀಕ್ಷೆ ದಿವಸ ಕೂಡ ಓದ್ತಾ ಕೂತ್ಬಿಟ್ಟಿರ್ತಾನೆ. ಅವನು ಹೋಗೋದೇ ಇಲ್ಲ ಪರೀಕ್ಷೆಗೆ, ಅಷ್ಟು ಸೀರಿಯಸ್ ಅಂತ ಕೇಳಿದ್ರೆ ಅವ್ನು ನಿಜವಾಗ ಸೀರಿಯಸ್ ಕೇಸ್. ಯಾವ ಕೇಸ್ ಅದು? ಉದ್ಧಾರ ಆಗೋ ಕೇಸ್ ಅಲ್ಲ, ಅವ್ರಿಗೆ ತಿಳುವಳಿಕೆನೇ ಇಲ್ಲ ಅಂತ ಅರ್ಥ. ಎಲ್ಲ ಸಾಧ್ಯ. ಯಾವ ತೀರ್ಥಯಾತ್ರೆ ಯಾಕೆ ಮಾಡೋದು, ವ್ರತ ಉಪವಾಸ ಯಾತಕ್ಕೆ ಮಾಡೋದು? ಜ್ಞಾನ ಕಾರ್ಯ ನಡೀಲಿ ಅಂತೇಳಿ. ಜ್ಞಾನ ಕಾರ್ಯ ನಡೀತಿರ್ಬೇಕು, ಬಿಟ್ಟು ಹೋಗೋದಾದ್ರೆ ಜ್ಞಾನ ಅವ್ರ ಉದ್ದೇಶನೇ ವೇಸ್ಟ್ ಆಯ್ತಲ್ಲ. ಅರ್ಥ ಆಯ್ತಾ? ಈಗ ಹಸಿವೆ ಆಗಿದೆ ಅಂತ ಊಟ ಮಾಡಿದ್ರೆ ಬಡಿಸ್ತೇವೆ, ಊಟ ಮಾಡ್ತಿದ್ರೆ ಹಾಗೋ ಹಾಗೆ. ಬಡಿಸಿದ್ದಾರೆ, ಹಸಿವೆ ಆಗಿದೆ ಅಂತೇಳಿ ಬಡಿಸ್ತಾ ಇದ್ದಿಲ್ಲ. ಏನು ಮಾಡ್ಬೇಕು ಅದಕ್ಕೆ? ಅವ್ನು ಏನು ಗೊತ್ತಿಲ್ಲ, ಬಡಿಸೋದು ಹಸಿವೆ ಹೋಗ್ಲಿಕ್ಕೆ ಅಂತ ಜ್ಞಾನನೇ ಇಲ್ಲದೆ ಹೋದ್ರೆ ಹಾಗೋ ಹಾಗೆ. ಇವನ್ ಪದವಿಗೋಸ್ಕರ ಅಲ್ಲ, ಪರೀಕ್ಷೆಯಲ್ಲಿ ತಾ ಪಾಡಿದ ಜ್ಞಾನ ಸರ್ಟಿಫೈ ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲ ಅಲ್ಲ ಅಲ್ಲ. ಸರ್ಟಿಫೈ ಆಗುತ್ತೆ ಅದ್ರ ಪರೀಕ್ಷೆ ಕೊಟ್ಟಾಗ ಏನಾಗುತ್ತೆ ಅಂದರೆ, ತಾ ತಿಳಿದು ಸರಿ ಅಂತ ಪ್ರೂವ್ ಆಗುತ್ತೆ. ಪರೀಕ್ಷೆ ಕೊಡಿ, ಇವತ್ತು ಸುಧಾರಿಗಳು ಗೊತ್ತಾರೆ ಏನು ಪದವಿ ಇದೆ ಅದರಲ್ಲಿ? ಏನಿಲ್ಲ, ಅದ್ರ ಲಾಭ ಅಂತೂ ಭಾಳ ಕಡಿಮೆ, ಲೋಕಕ್ಕೆ ಲಾಭ ಭಾಳ ಕಡಿಮೆ. ಏನಿದೆ ಅದರಲ್ಲಿ? ಜ್ಞಾನದ ಬಗ್ಗೆ ಕನ್ಫರ್ಮ್ ಆಗ್ತದೆ. ತಾನು ಕೊಟ್ಟ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತಾರೆ ಸರಿ ಅಂತ ಹೇಳಿಬಿಟ್ರೆ, ಸರಿಯಾಗಿ ತಿಳ್ಕೊಂಡಿದ್ದೇನೆ ನಾನು, ಇನ್ನೊಬ್ರಿಗೆ ಹೇಳ್ಬೋದು ಅಂತ ಅವನಿಗೆ ಇದು ಬರುತ್ತೆ. ಅದು ಪದವಿ ಆಸೆ ಪ್ರಶ್ನೆ ಅಲ್ಲ, ಅದು ಜ್ಞಾನ ಗಟ್ಟಿ ಮಾಡಿಕೊಳ್ಳೋ ಪ್ರಶ್ನೆ. ಅದು ಕಿವನ್ಯೈ ಬಹುಭಿಕಾರ್ಯೈ ಏತಶ್ಚೈವ ಅಧಿಕತ್ವತಃ, ಅದನ್ನೇ ಹಿಂದೆ ಹೇಳಿತ್ತು. ತದ್ಧಿ ತಪಃ ತದ್ಧಿ ತಪಃ, ತೈತ್ತರೇದಲ್ಲಿ ಏನಂತ ಹೇಳಿದ್ದಾರೆ, ದೊಡ್ಡ ತಪಸ್ಸು ಅಂದರೆ ಯಾವುದು? ವೃತ್ತಿ ಸ್ವಾಧ್ಯಾಯ ಪ್ರವಚನೆಯೇವ ಇತಿ ರಾಕೋ ಮೌದ್ಗಲ್ಯ. ಎಲ್ಲ ತಪಸ್ಸಿಗಿಂತ ದೊಡ್ಡ ತಪಸ್ಸು ಅಂದರೆ ಸ್ವಾಧ್ಯಾಯ, ತಾನು ಓದೋದು, ಪ್ರವಚನ ಇನ್ನೊಬ್ರಿಗೆ ಹೇಳೋದು, ಎಲ್ಲ ಕಾರ್ಯಗಳಿಗಿಂತ ಶ್ರೇಷ್ಠವಾದ ಕಾರ್ಯ, ಅದರಲ್ಲೂ ಶ್ರೇಷ್ಠವಾದ ಇನ್ನೊಬ್ರಿಗೆ ಹೇಳೋದು. ಈ ಎರಡನ್ನೂ ಅತಿ ಮಹತ್ವ ಕೊಟ್ಟಿದ್ದಾರೆ ಆಚಾರ್ಯರು ಕೂಡ. ಸದಾಚಾರ ಸ್ಮೃತಿಯನ್ನು ಹೇಳಬೇಕಾದ್ರೆ ಒತ್ತಿ ಹೇಳ್ತಾರೆ ಏನಂತ, ಯಾವಾಗಲೂ ಕೂಡ ವೇದಶಾಸ್ತ್ರ ವಿನೋದೇನ ಪ್ರೀಣಯನ್ ಪುರುಷೋತ್ತಮ. ಯಾವ ಕಾಲಕ್ಕೂ ಸಹ ಶಾಸ್ತ್ರಾಧ್ಯಯನ ಮಾಡಿಕೊಂಡಿರೋದೇ ಅತಿ ಶ್ರೇಷ್ಠವಾದ ಕೆಲಸ. ದೇವ್ರ ಪೂಜೆ 24 ತಾಸು ಮಾಡಕ್ಕೆ ಬರೋದಿಲ್ಲ, ಯಾವುದು 24 hours ಅಲ್ಲ. ಜ್ಞಾನ ಕಾರ್ಯ ಮಾತ್ರ ಏನು ಮಾಡಬಹುದು? 24 hours ಮಾಡಬಹುದು. ಧ್ಯಾನ ಪ್ರವಚನಾಭ್ಯಾಂಚ ಯಥಾಯೋಗ್ಯ ಉಪಾಸನ. ಉಳಿದ ಹೊತ್ತಲ್ಲಿ ಧ್ಯಾನ ಮಾಡಿ, ಪ್ರವಚನ ಮಾಡಿ, ಯಾರು ಇದ್ರೆ ಪ್ರವಚನ ಮಾಡಿ, ಯಾರೋ ಇಲ್ಲದ ಹೋದ್ರೆ ಧ್ಯಾನ ಮಾಡಿ. ಆದ್ರಿಂದ ಅವೆರಡಕ್ಕೆ ಟಾಪ್ ಪ್ರಯಾರಿಟಿ ಕೊಟ್ಟಿರೋದು. ಇದನ್ನ ಹೇಳ್ತಾರೆ, ಏತ ಶೈವ ಅಧಿಕತ್ವತ. ಏನೋ ಸಂಕ್ಷೇಪ ಮಾಡಿ ಬಿಡಬಾರದು. ಏನ್ ಮಾಡ್ಬೇಕನ್ನ ಪಾಠ ಹೇಳೋ ಅವಕಾಶ ಬಂತು, ದೇರ್ಪದಿ ಸಂಕ್ಷೇಪ ಮಾಡಿ. ಪಾಠ ಕೇಳೋ ಅವಕಾಶ ಬಂತು, ದೇರ್ಪದಿ ಸಂಕ್ಷೇಪ ಮಾಡಿ. ಅದು ಸುಮ್ಮನೆ ಇದ್ದು ಜಾಸ್ತಿ ಮಾಡಿ, ಅದು ಪಾಠ ಇಲ್ಲ ಜಾಸ್ತಿ ಮಾಡಿ. ಪಾಠ ಹೇಳೋ ಪ್ರಸಂಗ ಇದೆ ಕಡಿಮೆ ಮಾಡಿ, ಅವತ್ತೇ ಜಾಸ್ತಿ ಮಾಡ್ತಾರೆ ಕಣ. ಪಾಠ ಇದ್ದಲ್ಲೇ ಜಾಸ್ತಿ ಮಾಡಿಬಿಟ್ರು, ದೇರ್ಪದಿ ತೊಂದರೆ ಆಗುತ್ತೆ ಅಂತ ಬಿಟ್ಟೇ ಬಿಡ್ತಾರೆ. ಹಾಗೆ ಮಾಡಬಾರ್ದು, ಅದು ಸೆಕೆಂಡರಿ ಆಗ್ಬೇಕು. ಇವತ್ತು ಪರೀಕ್ಷೆ ಇದೆ ಅಂತ ಹೇಳಿದ್ರೆ ಏನು ಮಾಡ್ತಾರೆ? ಉಳಿದೆಲ್ಲ ಊಟ ತಿಂಡಿ ಕೂಡ ಏನು ಮಾಡಿಬಿಡ್ತಾನೆ? ಶಾರ್ಟ್ ಮಾಡ್ಕೊಂಡು ಓಡೋಗ್ಬಿಡ್ತಾನೆ. ಯಾಕೆ ಅದು ಭಾಳ ಮುಖ್ಯ, ವರ್ಷಕ್ಕೊಂದು ಬರೋದು. ಇದು ಬಂದರೆ ದಿವಸನೂ ಮಾಡ್ಬೋದು, ಮುಗಿಸ್ತಾ ಅದನ್ನು ಆಮೇಲೆ ಮಾಡೋಕ್ಕೆ ಬರೋದಿಲ್ಲ, ಇದ್ರ ಆಮೇಲೂ ಮಾಡ್ಬೋದು. ಆದ್ರಿಂದ ಆಗಲೇ ಮಾಡಬೇಕು, ಬೇರೆ ಅಲ್ಲ. ಅಧಿಕತ್ವತಃ ಏತದರ್ಥಾಳು ಸಂಧಾನ ಪೂರ್ವಂ ವೇದಾನಾಮಪಿ ವಾ, ಈ ಅರ್ಥಾನುಸಂಧಾನ ಇಟ್ಟುಕೊಂಡೆ ವೇದಾನಾಮಪಿ ವಾ ಅಧೀಮಹೇ ಯಜಾಮೋ ವಾ ನಾನ್ಯಥಾತು ಕಥಂಚನ. ಅಧ್ಯಯನ ಮಾಡೋದು ಅನುಸಂಧಾನ ಇಟ್ಟುಕೊಂಡು, ಈ ಅನುಸಂಧಾನ ಯಜ್ಞ ಮಾಡೋದು ಈ ಅನುಸಂಧಾನ ಬಿಟ್ಟು ಮಾಡಬಾರದು. ಪುರೋಹಿತರಿಗೆಲ್ಲ ಗೊತ್ತಿರಬೇಕು, ಪುರೋಹಿತರು ಪ್ರತಿಯೊಂದು ಅಂತ ತಿಳ್ಕೊಂಡಿದ್ರೆ ಅವ್ರಿಗೆ ಪುಣ್ಯ, ದುಡ್ಡು ಕಾಸು ಸೆಕೆಂಡರಿ, ಹೆಚ್ಚು ಕೊಡುವುದು ಕಡಿಮೆ ಕೊಡುವುದು ದೊಡ್ಡದಲ್ಲ. ಬಟ್ ಒಳ್ಳೆ ಪುಣ್ಯ ಬರುತ್ತಲ್ಲ, ಅದು ಬಿಟ್ಟರೆ ಹೋಯ್ತು. ಯಜ್ಞ ಮಾಡೋದು ಹಾಗೆ, ಮಾಡಿಸೋದು ಹಾಗೆ, ಅಧ್ಯಯನ ಮಾಡೋದು ಹಾಗೆ, ಅಧ್ಯಯನ ಮಾಡಿಸೋದು ಹಾಗೆ, ಹಾಗೆ ಮಾಡಬೇಕು ಅಂತ ಹೇಳಿದ್ರು. ಹೋಮ ಯವನ ಏನೇ ಮಾಡಿರಲಿ ಅನುಸಂಧಾನ ಇರಬೇಕು. ಕಥಂಚನ ಏಷಯೇವ ಹಿ ಸರ್ವೇಷಾಂ ವೇದಾನಾಮರ್ಥ ಈರಿತಃ. ಇದೇ ಎಲ್ಲ ವೇದಗಳ ಅರ್ಥ ಅಂದ್ರೇನೋ ಇದೇನೇ ಆಗಿದೆ. ವಿಷ್ಣುನಾಮೋದಿತೋ ಯೋರ್ಥಃ ತದ್ವ್ಯಾಖ್ಯಾ ಅನ್ಯದ್ವಚೋಖಿಲಂ. ವಿಷ್ಣುನಾಮದಲ್ಲಿ ಹೇಳಿದ್ದೇ ಅರ್ಥ, ಉಳಿದೆಲ್ಲ ಅದರ ವ್ಯಾಖ್ಯಾನ. ಅದು ಹಿಂದೆ ಹೇಳಿಲ್ಲ, ಆಕಾರಕ್ಕೆ ವ್ಯಾಖ್ಯಾನ ಓಂಕಾರ, ಓಂಕಾರಕ್ಕೆ ವ್ಯಾಖ್ಯಾನ ವ್ಯಾಹೃತಿಗಳು, ಅದಕ್ಕೆ ವ್ಯಾಖ್ಯಾನ ವೇದಗಳು ಅಂತ ಹೇಗೆ ಹೇಳಿದ್ರ ಹಾಗೆ ಎಲ್ಲ ನಾಮಗಳು ಕೂಡ ಯಾವ್ದ್ರಲ್ಲಿ ಸೇರಿಕೊಂಡಿದೆ, ವಿಷ್ಣುನಾಮದಲ್ಲಿ ಸೇರಿಕೊಂಡಿರೋದ್ರಿಂದ ಅದಕ್ಕೆ ವಿಷ್ಣು ಸಹಸ್ರ ಹರಿನಾಮಸ್ತ ಸಹಸ್ರನಾಮ ಸ್ತೋತ್ರ ಹೇಳಿಲ್ಲ. ಅದಕ್ಕೆ ವಿಷ್ಣು ಸಹಸ್ರ ನಾಮ ಸ್ತೋತ್ರ, ಮೊದಲನೇ ಪದ ವಿಶ್ವ ಅಂತಿರೋದು ಆಕ್ಚುಲಿ ಕೇಳಿದ್ದು ವಿಷ್ಣು ಅಂತೇಳಿ. ಯಾಕೆ ಅಷ್ಟು ನಾಮ ಇದ್ರೂ ಕೂಡ ಯಾವ ನಾಮ ಜಾಸ್ತಿ ಈಗ ತಹತ್ವ ವಿಷ್ಣುನಾಮನೇ. ನಾಣ್ಯಥಾ ತು ಕಥಂಚನ ಏಷಯೇ ವಹಿ ಸರ್ವೇಷಾಂ ವೇದಾನಾಮರ್ಥ ಈರಿತಃ. ಇದೇ ಎಲ್ಲ ವೇದಗಳ ಅರ್ಥವೂ ಆಗಿದೆ. ವಿಷ್ಣುನಾಮೋದಿತೋ ಯೋರ್ಥಃ ತದ್ವ್ಯಾಖ್ಯಾ ಅನ್ಯದ್ವಚೋ ಅಖಿಲಂ ಏವಂ ವಿಶಿಷ್ಟ ಪ್ರಾಣತ್ವ ಬಲಾದ್ಯಖಿಲ ಸದ್ಗುಣೈಃ ಪೂರ್ಣಸ್ವಭಾವ ಸರ್ವೇಷಾಂ ವಚಸಾಮರ್ಥ ಈರಿತಃ. ಏವಂ ಹೀಗೆ ವಿಶಿಷ್ಟ ಪ್ರಾಣ ಆತ್ಮ ಬಲಾದಿ ಅಖಿಲ ಸದ್ಗುಣೈಃ, ವಿಶಿಷ್ಟವಾದ ಪ್ರಾಣ ಆತ್ಮ ಬಲ ಮೊದಲಾದ ಸಕಲ ಸದ್ಗುಣಗಳಿಂದ ಪೂರ್ಣಸ್ವಭಾವ ಸರ್ವೇಷಾಂ. ಇದಿಷ್ಟು ವಿಷ್ಣು ಸಾಮದ ಅರ್ಥ ಅದು. ಸರ್ವೇಷಾಂ ವಚಸಾಮರ್ಥ ಈರಿತಃ. ಆದ್ದರಿಂದ ಯಾವುದೇ ವಾಕ್ಯ ಎಲ್ಲೇ ಓದಿದ್ರು ಕೂಡ ಅದು ದೇವರ ವಿಶಿಷ್ಟ ಪ್ರಾಣತ್ವ ಆತ್ಮತ್ವ ಬಲವತ್ವವನ್ನು ಹೇಳುತ್ತೆ ಅಂತ ತಿಳ್ಕೊಂಡ್ಬಿಟ್ರೆ ಆಗೋಯ್ತು. ಅಷ್ಟು ಸಾರಾಂಶ. ಸರ್ವೇಷಾಂ ವಚಸಾಂ ಅರ್ಥ ಈರಿತಃ. ಇದಕ್ಕೆ ಅರ್ಥ ನಾಳೆ ಉಪನಿಷತ್ತಿನ ಕೊನೆಯ ಭಾಗ ಈ ಬರೋದು. ಎರಡು ಲೈನ್ ಇದೆ, ಕೊನೆಯ ಭಾಗ. ಮುಂದಿನದೆಲ್ಲ ಉಪಸಂಹಾರ. ನಾಳೆ ಮುಗಿಯ ನಾಳೆ ಪಾಠ ಇದೆ. ಯಾಕೆ ನಾಳೆ ಹಾಕಿಲ್ಲ? ರಾಮಯ್ಯ ಅಂತ ಪಾಠ ಹಾಕ್ಬಿಟ್ಟು ಎಲ್ಲರೂ ಹೋಗ್ಬೇಕಾ? ಬಿಡಿಸ್ಲಕ್ಕೆ ಏನಾರ ಇಲ್ಲ, ಏನಾರ ಕಾರಣ ಇದೆಯಾ? ಇಲ್ಲ, ಏನೂ ಇಲ್ಲ. ಮತ್ತೆ ಬಿಡಿಸೋದಕ್ಕೆ ಕಾರಣ ಇಲ್ಲ. ಶ್ರೇಷ್ಠ ಯಾವಾಗಲೂ ಕೂಡ ಅದೇ ಎಲ್ಲ ಉತ್ಸವಕ್ಕಿಂತ ಶ್ರೇಷ್ಠ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕಮಯೇ ಮುಚ್ಯಂತಿ.